ಶಿವ ನಮಃ. ನಾವು ಇವತ್ತು ಸೆಷನ್ ಮೊದಲು ವಿಷ್ಣು ಸಹಸ್ರನಾಮ ಮಾಡ್ತಾ ಇದ್ದೀವಿ. ಇದು ಕಂಟಿನ್ಯೂ ಮಾಡಲಿಕ್ಕೆ ಮುಂಚೆ ಇವತ್ತು ವಿಶೇಷವಾಗಿ ನರಹರಿ ತೀರ್ಥರ ಆರಾಧನೆ ಆದ್ದರಿಂದ ನರಹರಿ ತೀರ್ಥರ ಒಂದು ವಿಶೇಷ ಸ್ಮರಣೆಯನ್ನು ಕೂಡ ಮಾಡಿಬಿಟ್ಟು ನಾಳೆ ಗೋಪಾಲದಾಸರ ಅವರದು ಒಂದು ಸ್ಮರಣೆ ಮಾಡಿಬಿಟ್ಟು ವಿಷ್ಣು ಸಹಸ್ರನಾಮ ಋಷಿ ದೇವತೆ ಛಂದಸ್ಸು ಹೇಳಿಬಿಟ್ಟು ಶುರು ಮಾಡೋಣ. ಅಶ್ಯಸಿ ವಿಷ್ಣು ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಶ್ರೀವೇದ ವ್ಯಾಸೋ ಭಗವಾನ್ ಋಷಿ ಅನುಷ್ಟುಪ್ ಸಂಧ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಶ್ರೀಲಕ್ಷ್ಮೀನಾರಾಯಣ ಪ್ರಸಾದ ಸಿದ್ಧತ್ಯೇ ಜಪೇ ವಿನಿಯೋಗ ಓಂ ನಮೋ ಭಗವತೇ ವಾಸುದೇವಾಯ ಓಂ ವಿಶ್ವಾಯ ನಮಃ. ಓಂ ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತಭವ್ಯ ಭವತ್ ಪ್ರಭು ಭೂತಕೃತ್ ಭೂತಭೃತ್ ಭಾವೋ ಭೂತಾತ್ಮ ಭೂತಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಪುರುಷಸಾಕ್ಷಿ ಕ್ಷೇತ್ರಜ್ಞೋಕ್ಷರಯೇವ ಚ ಯೋಗೋ ಯೋಗವಿದಾಂನೇತ ಪ್ರಧಾನ ಪುರುಷೇಶ್ವರಃ ನಾರಸಿಂಹೋ ಅಪುಶ್ರೀಮಾನ್ ಕೇಶವ ಪುರುಷೋತ್ತಮಃ ಸರ್ವಶರ್ವಶಿವಸ್ಥಾನೋರ್ಭೂತಾದಿರ್ನಿಧಿರವ್ಯಃ ಸಂಭವೋ ಭಾವನೋ ಭಕ್ತ ಪ್ರಭೋ ಪ್ರಭುರೀಶ್ವರಃ ಸ್ವಯಂಭೂ ಶಂಭುರಾದಿತ್ಯೋ ಪುಷ್ಕರಾಕ್ಷೋ ಮಹಾಸ್ವನಃ ಅನಾತಿನಿಧನೋ ಧಾತ ವಿಧಾತ ಧಾತುರುತ್ತಮಃ ಅಪ್ರಮೇಯೋ ಹೃಷೀಕೇಶಃ ಪದ್ಮನಾಭೋಮರ ಪ್ರಭು ವಿಶ್ವಕರ್ಮ ಮನುಸ್ತ್ವಷ್ಟ ಸ್ಥವಿಷ್ಟ ಸ್ಥವಿರೋ ಧ್ರುವಃ. ಅಲ್ಲಿಗೆ ಆರು ಶ್ಲೋಕಗಳು, 54 ಹೆಸರುಗಳಾಯಿತು. ಇವತ್ತು 7 ಶ್ಲೋಕ ಅಲ್ಲಿ ಶುರು ಮಾಡ್ತೀವಿ. ಅದರಲ್ಲಿ ಅಗ್ರಾಹ್ಯ ಅನ್ನುವುದು, ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷ ಪ್ರತದ್ದನ ಪ್ರಭೂತ ಸ್ಥಿಕಕುಬ್ಧಾಮ ಪವಿತ್ರಂ ಮಂಗಳಂ ಪರಂ ಅನ್ನುವ ಶ್ಲೋಕ. ಅದರಲ್ಲಿ ಮೊದಲನೇ ಶಬ್ದ ಅಗ್ರಾಹ್ಯ, ಅದು 55 ಹೆಸರಾಗತ್ತೆ. ಸ್ವಲ್ಪ ವೇರಿಯೇಷನ್ಸ್ ನಾವು ನೋಡ್ಬೋದು, ಅಂದ್ರೆ ಕೆಲವು ಹೆಸರುಗಳು 2 ಒಂದು ಹೆಸರು. ಉದಾಹರಣೆಗೆ ಸ್ಥವಿರೋದ್ರುವ, ಕೆಲವರು ಸ್ಥವಿರ ಧ್ರುವ ಅಂತಲೂ ಮಾಡ್ತಾರೆ. ಸೊ ಅದು 1000 ಹೆಸರುಗಳಾಗಬೇಕು ಅನ್ನೋದಕ್ಕಾಗಿ ಒಬ್ಬೊಬ್ಬರು ಒಂದು ಸ್ವಲ್ಪ ವೇರಿಯೇಷನ್ಸ್ ಇರೋದು, ವೆರಿ ಸ್ಮಾಲ್ ವೇರಿಯೇಷನ್ಸ್. ಇಲ್ಲ, ಎಲ್ಲವನ್ನೂ ನಾವು ಬಿಡಿಸಿ ಸಪರೇಟ್ ಆಗಿ ಮಾಡಿದರೆ 1000 ಮೇಲೆ 1030 ಆ ತರಹ ಅರ್ಥಗಳ ಶಬ್ದಗಳು ಬರುತ್ತೆ, ಹೆಸರುಗಳು. ಎಲ್ಲವನ್ನು ಕಂಬೈನ್ ಮಾಡಿಬಿಟ್ರೆ ಓನ್ಲಿ 960-970 ಬರುತ್ತೆ. ಸೊ ಕೆಲವು ಕಂಬೈನ್ ಮಾಡೋದು, ಕೆಲವು ಸಪರೇಟ್ ಆಗಿರುವಂಥದ್ದು. ಹಾಗೆ ಮಾಡಿದಾಗ 1000 ಇದು ವಿದ್ಯಾಮಾನ್ಯ ತೀರ್ಥರು ಮಾಡಿದ ಆ ಪದ್ಧತಿಗೆ ಅನುಸಾರವಾಗಿ ನಾವು ಮಾಡ್ತಾ ಇದ್ದೀವಿ. ಅದರ ಪ್ರಕಾರ 1000 ಹೆಸರುಗಳು ಬರುತ್ತೆ, 1000 ಮೇಲೆ ಒಂದೆರಡು ಹೆಚ್ಚಾಗಿ ಬರುತ್ತೆ ಕೆಲವು. ಆದರೆ ಈ ಆ ವಿಧವಾದ ಪಂಥದಲ್ಲಿ ಹೋಗಿ ನಾವು ಶಬ್ದಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಆ ರೀತಿಯಲ್ಲಿ ಹೋದಾಗ 55 ಶಬ್ದ ಅಗ್ರಾಹ್ಯ ಅನ್ನುವುದು. ಇದು ಸ್ವಲ್ಪ ಸುಲಭವಾಗಿ ಅರ್ಥ ಆಗುವ ಶಬ್ದಗಳಿರುವಂಥದ್ದು. ಗ್ರಾಹ್ಯ ಅಗ್ರಾಹ್ಯ ಅಂದ್ರೆ ಸ್ವಲ್ಪ ಮಟ್ಟಿಗೆ ಜನಗಳಿಗೆ ಒಂದು ಪರಿಕಲ್ಪನೆ ಇರುವಂತಹ ಶಬ್ದ ಆಗಿದೆ. ಗ್ರಾಹ್ಯ ಗ್ರಹಿಸುವುದಕ್ಕೆ ಯೋಗ್ಯನಾದವನು, ಗ್ರಹಿಸಲ್ಪಡುವವನು, ಈ ಎಲ್ಲ ಅರ್ಥಗಳು ಬರುತ್ತೆ. ಅಗ್ರಾಹ್ಯ ಅಂದ್ರೆ ಆಪೋಸಿಟ್ ಆಫ್ ಗ್ರಾಹ್ಯ ಅಂತ ಹೇಳಿ ಹೇಳುವುದು. ಏನು ಈ ಶಬ್ದದ ಮುಖ್ಯ ಅಂದ್ರೆ ಇಮಿಡಿಯೇಟ್ ಆಗಿ ನಮಗೆ ಗೋಚರವಾಗುವ ಅರ್ಥ ಏನು ಅನ್ನೋದು, ಆಮೇಲೆ ವಿಶೇಷವಾದ ಅರ್ಥಗಳನ್ನು ನೋಡೋಣ. ಅಗ್ರಾಹ್ಯ ಅಂದರೆ ಗ್ರಹೀತುಂ ಜ್ಞಾತುಂ ಯೋಗ್ಯ ಗ್ರಾಹ್ಯ, ಸಾಕಲ್ಯೇನ ಗ್ರಾಹ್ಯೋನ ಭವತಿ ತಿ ಅಗ್ರಾಹ್ಯ ಅಂತೇಳಿ ಒಂದು ನಿರ್ವಚನ. ಯಾರು ಗ್ರಹಿಸಲಕ್ಕೆ ಸಾಧ್ಯವಿರುವವನು, ಹೂ ಎವರ್ ಇಸ್ ಕಾಂಪ್ರಿಹೆನ್ಸಿಬಲ್, ನಾವು ಕಾಂಪ್ರಿಹೆನ್ಸಿಬಲ್ ಅಂತೀವಿ ನೋಡ್ರಿ, ಅದು ಗ್ರಾಹ್ಯ, ಅವನು ಗ್ರಾಹ್ಯನಾಗಿದ್ದಾನೆ, ಇಸ್ ಕಾಂಪ್ರಿಹೆನ್ಸಿಬಲ್, ಅವನ ಬಗ್ಗೆ ನಾವು ತಿಳ್ಕೋಬಹುದು, ಪೂರ್ಣವಾಗಿ ತಿಳ್ಕೋಬಹುದು, ಸಮಗ್ರವಾಗಿ ತಿಳ್ಕೋಬಹುದು. ಇವನು ಅಗ್ರಾಹ್ಯ, ಸಮಗ್ರವಾಗಿ ಪೂರ್ಣವಾಗಿ ತಿಳಿಲಕ್ಕೆ ಸಾಧ್ಯ, ಸಾಕಲ್ಯೇನ ಸಕಲತ್ವೇನ ಪೂರ್ಣವಾಗಿ ಕಂಪ್ಲೀಟ್ಲಿ. ಹೂ ಎವರ್ ಇಸ್ ನಾಟ್ ಕಾಂಪ್ರಿಹೆನ್ಸಿಬಲ್ ಕಂಪ್ಲೀಟ್ಲಿ, ಬಟ್ ಕಾಂಪ್ರಿಹೆನ್ಸಿಬಲ್ ಟು ಅವರವರ ಯೋಗ್ಯತೆ ತಕ್ಕಂತೆ ತಿಳಿಯಬಹುದು, ಆದರೆ ಪೂರ್ಣ ತಿಳಿಲಕ್ಕೆ ಸಾಧ್ಯವಿಲ್ಲದವನು, ಸಮಗ್ರವಾಗಿ ತಿಳಿದುಕೊಳ್ಳಕ್ಕೆ ಅಶಕ್ಯನಾದವನು ಅನ್ನುವ ಅರ್ಥದಲ್ಲಿ ಇದು ಸಕಲ ಅಂದ್ರೆ ಎವ್ರಿಥಿಂಗ್, ಸಾಕಲ್ಯೇನ ಆಲ್ ಆಸ್ಪೆಕ್ಟ್ಸ್ ಆಫ್ ಪರಮಾತ್ಮ ಅದು ತಿಳಿಯಲು ಸಾಧ್ಯವಿಲ್ಲ. ಇದು ನಾವೆಲ್ಲರೂ ಅನೇಕ ಬಾರಿ ನೋಡಿದಂತಹ ವಿಷಯವೇ ಆಗಿದೆ. ಹೌದು, ಭಗವಂತನನ್ನು ಯಾರು ಲಕ್ಷ್ಮೀ ಸಹಿತ ಪೂರ್ತಿ ತಿಳಿದಿಲ್ಲ ಅಂತ ನಾವೆಲ್ಲ ಕಡೆ ಕೇಳಿದ್ದೀವಿ. ಆಯ್ತು, ಆ ಅರ್ಥ ಇದೆ, ಆ ಭಗವಂತ ಪೂರ್ಣ ತಿಳಿಯಲಿಕ್ಕೆ ಸಾಧ್ಯವಿಲ್ಲದವನು. ಆದರೆ ಈ ಮಾತುಗಳು, ಇದು ನಾವು ಹೇಳಿ ಹೇಳಿ ನಾವು ಮಾತ್ರ ಒಪ್ಪುವುದೋ, ಇಲ್ಲ ಇದಕ್ಕೆ ಆಧಾರಗಳಿದೆಯಾ, ಯಾರಾದರೂ ಅಂದ್ರೆ ನಮಗೆ ಉಪನಿಷತ್ತುಗಳಲ್ಲಿ ಅಲ್ಲಿ ಇಲ್ಲಿ ಇದರ ಬಗ್ಗೆ ಈ ವಿಷಯ ನಮಗೆ ಬಂದಿದ ಅನ್ನುವ ಪ್ರಶ್ನೆ ಬರುತ್ತೆ. ಸುಮ್ಮನೆ ಅಗ್ರಾಹ್ಯ ಅಂತ ಎಲ್ಲರೂ ಹೇಳಿದಾರೆ, ನಾವು ಹೇಳೋಣ ಅಷ್ಟೇನಾ? ಇಲ್ಲ, ನಿಜವಾಗಿ ಈ ಅರ್ಥ ತೋರಿಸುವ ಭಾವ ತೋರಿಸುವ ವಿಧಾನಗಳು, ವಿಧಗಳು, ಸ್ಥಳಗಳು, ದೇರ್ ಆರ್ ದೇ ವರ್ಸಸ್ ಶ್ಲೋಕಾಸ್ ಆರ್ ಎಕ್ಸ್ಪ್ರೆಷನ್ಸ್ ಇನ್ ಸ್ಕ್ರಿಪ್ಚರ್ಸ್, ಉಪನಿಷತ್ತಾಗಲಿ ಬ್ರಹ್ಮಸೂತ್ರ, ಅವೆಲ್ಲ ಅಲ್ಲೆಲ್ಲ ಇದೆಯೋ ಇಲ್ಲವೋ ಅನ್ನುವ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಮೊದಲು ತಲವಕಾರೋಪನಿಷತ್ತು ಇಲ್ಲ ಕೇನೋಪನಿಷತ್ತು, ಕೇನೋಪನಿಷತ್ತು ಅದಕ್ಕೆ ತಲವಕಾರೋಪನಿಷತ್ತು ಅಂತ ಎರಡಿಸಿದೆ. ಕೇನೋಪನಿಷತ್ತು ಅನ್ನೋದು ಕೇನ ಅನ್ನುವ ಶಬ್ದದಿಂದ ಶುರು ಆಗುತ್ತಾದ್ದರಿಂದ ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಅಂತ ಶುರುವಾಗುವ ಉಪನಿಷತ್ತು, ಆದ್ದರಿಂದ ಕೇನೋಪನಿಷತ್ತು ಅಂತಲೇ ಹೆಸರಿದೆ. ಆ ಕೇನೋಪನಿಷತ್ತಿನಲ್ಲಿ ಎರಡನೇ ಮೂರನೇ ಶ್ಲೋಕಗಳನ್ನು ನೋಡಿದಾಗ ಅದು ಭಗವಂತ ಬೇಸಿಕ್ ಆಗಿ ಇದರಲ್ಲಿ ಎಲ್ಲ ಸರ್ವ ಇಂದ್ರಿಯ ಪ್ರೇರಕ ಭಗವಂತ ಅನ್ನುವ ಮೊದಲನೇ ಶ್ಲೋಕದಲ್ಲಿ ಪ್ರಶ್ನೆಗಳು ಬರುತ್ತೆ. ಕೇನ ಈಶಿತಂ ಪದ್ಧತಿ ಪ್ರೇಷಿತಮ, ಯಾರಿಂದ ಎಲ್ಲವೂ ನಡೀತಾ ಇದೆ, ಎಲ್ಲ ಪ್ರಾಣ ಆಗಲಿ, ಇಂದ್ರಿಯಗಳಾಗಲಿ, ಮನಸ್ಸಾಗಲಿ, ಎಲ್ಲವೂ ಯಾರಿಂದ ನಡೀತಾ ಇದೆ ಏನು ಅಂತ ಪ್ರಶ್ನೆ ಮೊದಲನೇ ಶ್ಲೋಕದಲ್ಲಿ. ಎರಡು ಮೂರನ್ನು ಅಲ್ಲಿಂದ ಸಮಾಧಾನ ಹೇಳ್ತಾ ಬರ್ತಾರೆ. ಪರಮಾತ್ಮ ಅವನು ಎಲ್ಲ ಇಂದ್ರಿಯಗಳನ್ನು ಪ್ರೇರಣೆ ಮಾಡ್ತಾನೆ, ಆದರೆ ಅವನು ಯಾವ ಇಂದ್ರಿಯಗಳಿಗೂ ಪೂರ್ತಿ ಸಿಗುವವನಲ್ಲ ಅಂತ ಹೇಳುವಂಥದ್ದು ಅದು ಎರಡನೇ ಶ್ಲೋಕದಲ್ಲಿ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಯದ್ ವಾಚೋಹ ವಾಚಂ ಸೌ ಪ್ರಾಣಸ್ಯ ಪ್ರಾಣ ಚಕ್ಷುಷಶ್ಚಕ್ಷುಃ ಅತಿಮುಚ್ಯ ಧೀರಾ ಪ್ರೇತ್ಯ ಅಸ್ಮಾ ಲೋಕಾದ ಅಮೃತಾ ಭವಂತಿ ಅಂತ ಹೇಳಿದಾಗ, ಅವನು ಶ್ರೋತ್ರೇಂದ್ರಿಯ ಇದೆ, ಕಿವಿ, ಕಿವಿಗೆ ಆ ಕೇಳಿ ಪ್ರತಿಯೊಬ್ಬರ ಕಿವಿಯಲ್ಲಿಯೂ ಕೇಳುವ, ನಾನು ಹೇಳ್ತಾ ಇದ್ದೀನಿ ನೀವು ಕೇಳ್ತಾ ಇದ್ದೀರಾ, ನಿಮ್ಮಲ್ಲಿ ಆ ಕೇಳುವ ಶಕ್ತಿ ಕೊಟ್ಟಿದ್ದು ಭಗವಂತ, ನನ್ನಲ್ಲಿಯೂ ಆ ಕೇಳುವ ಶಕ್ತಿ ಕೊಟ್ಟಿದ್ದು ಭಗವಂತ. ಶ್ರೋತ್ರ ಇಂದ್ರಿಯಕ್ಕೆ ಆ ಶಕ್ತಿಯನ್ನು ಕೊಡುವವನು ಭಗವಂತ. ಅಂದ್ರೆ ಇಂದ್ರಿಯ ಅಭಿಮಾನಿ ದೇವತೆಗಳಿದ್ದಾರಲ್ಲ ರೀ, ಅವ್ರು ಕೊಡ್ತಾರಲ್ಲವಾ ಅಂದ್ರೆ, ಹೌದು, ಅವರ ಮೂಲಕವಾಗಿ ಭಗವಂತ ಕೊಡ್ತಾನೆ, ಅವರು ಸ್ವತಂತ್ರವಾಗಿ ಕೊಡುವರಲ್ಲ. ಭಗವಂತನ ಅನುಗ್ರಹದಿಂದಾಗಿ ಅವರಿಗೆ ಆ ಶಕ್ತಿ ಭಗವಂತ ಕೊಟ್ಟಿದ್ದಾನೆ, ಆದ್ದರಿಂದ ಅವರ ಒಳಗೆ ಭಗವಂತ ನಿಂತಿದ್ದಾನೆ, ನಿಂತು ನಮಗೆ ಆ ಇಂದ್ರಿಯ ಪ್ರೇರಕ ಶಕ್ತಿ ಕೊಡ್ತಾನೆ ಅನ್ನುವುದು ಅಲ್ಲಿ ಹೇಳುವಾಗ ಮೂರನೇ ಶ್ಲೋಕದಲ್ಲಿ, ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮ ನ ವಿಜಾನೀಮು ಯಥೇತದ್ ಅನುಶಿಷ್ಯಾತ್ ಅಂತ ಬರುತ್ತಲ್ಲಿ. ಅವನ ಬಗ್ಗೆ ಕಣ್ಣುಗಳ ವಿಶ್ವನಿಯಾಮಕನಾಗಿದ್ದಾನೆ ಅವನು, ಅಪರಿಮಿತ ಮಹಿಳಿದ್ದಾನೆ. ಚಕ್ಷುರ ಅಂದ್ರೆ ಚಕ್ಷು ನ ಗಚ್ಚತಿ, ಕಣ್ಣು ಅವನ ಹತ್ರ ಹೋಗೋದಿಲ್ಲ ಅಂದ್ರೆ ಅರ್ಥ ಏನು? ಕಣ್ಣು ಅವನ ಬಗ್ಗೆ ತಿಳಿಯಲಕ್ಕಾಗೋದಿಲ್ಲ. ಕಣ್ಣು ತಿಳಿಯೋದೇನ್ರಿ? ಕಣ್ಣು ಇಸ್ ಕಣ್ಣು, ಕಣ್ಣು ತಿಳಿಯೋದು ಎಲ್ಲಿಂದ ಬಂತು ಅಂದ್ರೆ ಕಣ್ಣಿನ ಅಭಿಮಾನಿ ದೇವತೆ, ಚಕ್ಷುರಿಂದ್ರಿಯದ ಅಭಿಮಾನಿ ದೇವತೆ ಸಹಿತ ಅವನನ್ನು ಪೂರ್ತಿ ತಿಳಿಯಲಕ್ಕಾಗೋದಿಲ್ಲ. ಅದೇ ವಿಧವಾಗಿ ವಾಕ್ ಅಭಿಮಾನಿ ದೇವತ ಅವನನ್ನು ಪೂರ್ತಿ, ಅವನು ವಾಗಿಂದ್ರಿಯಕ್ಕೆ ಪ್ರೇರಕ, ಆದ್ರೆ ವಾಗ್ ಅಭಿಮಾನಿ ದೇವತೆ ಮೂಲಕವಾಗಿ ಮಾಡ್ತಾ ಇದ್ದಾನೆ, ಆ ವಾಗ್ ಅಭಿಮಾನಿ ದೇವತೆ ಸಹಿತ ಅವನನ್ನು ಪೂರ್ತಿ ತಿಳಿಯಲಕ್ಕಾಗೋದಿಲ್ಲ ಅಂತ ಹೀಗೆ ಉಪನಿಷದ್ ವಾಕ್ಯ ಹೋಗುತ್ತೆ. ಇದನ್ನು ಭಾಷ್ಯದಲ್ಲಿ ಆಚಾರ್ಯರು ವಿಸ್ತಾರ ಮಾಡುವಾಗ ಆ ಸಂದರ್ಭ ಹೇಳ್ತಾ, ವೈಜಯಂತಿ ಸಮಾಸೀನ ಏಕಾಂತಿ ಚತುರಾನಂ ಅಂತ ಹೇಳಿ, ಅಲ್ಲಿ ಬ್ರಹ್ಮ ರುದ್ರದೇವರ ಸಂಭಾಷಣ ರೂಪಕವಾಗಿ ಇರುವಂತದ್ದು ಈ ತಲವಕಾರೋಪನಿಷತ್ ಅಂತ ಹೇಳ್ತಾ ಬಂದು ಅಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಅಗಮ್ಯ ಸರ್ವದೇವೈಶ್ಚ ಪರಿಪೂರ್ಣತ್ವ ಹೇತುತಃ ಪ್ರಾಣಾದೀನಾಂ ಪ್ರಣೇತಾ ಚ ಸರ್ವವೇತ್ತಾ ಚ ಸರ್ವಶಃ ಸರ್ವೋತ್ತಮಶ್ಚ ಸರ್ವತ್ರ ಸ ವಿಷ್ಣುರಿತಿ ಧಾರ್ಯತಾಂ ಅಂತ ಆ ಪರಮಾತ್ಮ ವಿಷ್ಣುವಿನ ಸರ್ವೋತ್ತಮತ್ವವನ್ನು ಹೇಳ್ತಾ, ಎಲ್ಲ ಇಂದ್ರಿಯ ಅಭಿಮಾನಿ ದೇವತೆಗಳು, ಎಲ್ಲ ದೇವತೆಗಳು, ಇಂದ್ರಿಯ ಅಭಿಮಾನಿ ದೇವತೆಗಳು ಮಾತ್ರ ಅಲ್ಲ, ತತ್ವಾಭಿಮಾನಿ ದೇವತೆಗಳು ಅಂತ ಹೇಳಿದಾಗ, ತತ್ವಾಭಿಮಾನಿಗಳಾಗದೇ ಇರುವ ದೇವತೆಗಳು, ಇನ್ನು ಕಳಗಿರುವಂತವರು ಅವ್ರಿಗೂ ಎಲ್ಲರಿಗೂ ಕೂಡ, ಯಾರಿಂದಲೂ ಕೂಡ ಪರಮಾತ್ಮ ಪೂರ್ತಿಯಾಗಿ ತಿಳಿಯಲ್ಪಡುವವನಲ್ಲ, ಅಗಮ್ಯನಾಗಿದ್ದಾನೆ. ಸರ್ವದೇವೈಶ್ಚ ಅಂದ್ರೆ ಏನು? ಪರಿಪೂರ್ಣತ್ವ ಹೇತುತಃ ಅವನು ಇನ್ಫೈನೆಟ್, ಸೋ ಇನ್ಫೈನೆಟ್ ದಟ್ ನೋ ಬಡಿ ಕ್ಯಾನ್ ಕಾಂಪ್ರಿಹೆಂಡ್ ಹಿಮ್ ಕಂಪ್ಲೀಟ್ಲಿ. ಆ ಇನ್ಫೈನೆಟ್ನೆಸ್ ಒಂದು ಅದರ ಒಂದು ಬಗ್ಗೆ ಕಲ್ಪನೆ ಸ್ವಲ್ಪ, ಅಂದ್ರೆ ಅದು ಇನ್ಫೈನ ತಿಳಿಯಲಿಕ್ಕೆ ಆಗೋದಿಲ್ಲ ಅಂತ ತಿಳಿಯುವುದಷ್ಟೇ, ನೋ ಬಡಿ ಕ್ಯಾನ್ ನೋ ಹಿಮ್ ಕಂಪ್ಲೀಟ್ಲಿ ಅಂತ ತಿಳಿಯುವುದಷ್ಟೇ. ಆದ್ದರಿಂದ ಅಲ್ಲಿ ಆ ವಚನ ಬರುತ್ತೆ, ಹೀಗೆ ಅನೇಕ ಜಾಗಗಳಲ್ಲಿ ಬರುತ್ತೆ, ಎಲ್ಲೆಲ್ಲಿ ಬರುತ್ತೆ ಅನ್ನೋದು ನೋಡ್ತಾ ಹೋಗೋಣ. ಸೊ ಇಲ್ಲಿ ಈ ವಿಧವಾಗಿ ಭಗವಂತ ಅಗಮ್ಯನಾಗಿದ್ದಾನೆ ಅಂಥೇಳಿ ಭಾಷ್ಯದಲ್ಲಿ ಆಚಾರ್ಯರು, ಅಗಮ್ಯಂ ಸರ್ವದೇವೈಶ್ಚ ಪರಿಪೂರ್ಣತ್ವ ಹೇತುತಃ ಯಂ ಸಮ್ಯಕ್ ನೈವ ಜಾನಾತಿ ಕಶ್ಚಿನ್ ನಿರವಶೇಷತಃ ಅಂತೇಳಿ ಬ್ರಹ್ಮಪಾರದಿಂದ ಕೋಟ್ ಮಾಡಿ ಆಚಾರ್ಯ ಹೇಳ್ತಾ ಇದ್ದಾರೆ, ಯಾರೂ ಕೂಡ ಭಗವಂತನನ್ನು ಪೂರ್ತಿ ಇಲ್ಲಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ ಹೇಳಿ, ಅನಂತತ್ವ ಇನ್ಫೈನೆಟ್ನೆಸ್ ಇರುವ ಕಾರಣದಿಂದ, ಆದ್ದರಿಂದ ಯಾರು ತಿಳಿಯೋದಿಲ್ಲ ಅಷ್ಟೇ. ಸೊ ಪೂರ್ಣವಾಗಿ ತಿಳಿಯಲಿಕ್ಕೆ ಅಶಕ್ಯ ಅನ್ನುವ ಅರ್ಥವನ್ನು ಅಗೃಹ್ಯ ಅಗ್ರಾಹ್ಯ ಎರಡು ಶಬ್ದಗಳೇ ನೋಡ್ರಿ, ಎರಡು ಒಂದೇ ಅರ್ಥ. ಅಗೃಹ್ಯ ಅನ್ನುವುದು ಇಟ್ ಈಸ್ ಲೈಕ್ ಎನ್ ಅಡ್ಜೆಕ್ಟಿವ್, ಅಗೃಹ್ಯನಾಗಿದ್ದಾನೆ ಅದಕ್ಕೆ ನೌನ್ ಫಾರ್ಮ್ ತಗೊಂಡ್ರೆ ಅಗ್ರಾಹ್ಯ, ಗ್ರಹಿಸಲು ಸಾಧ್ಯವಿಲ್ಲದವನು, ಪೂರ್ತಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲದವನು ಅಂತ ಹೇಳಿ ಅವನ ಬಗ್ಗೆ ಸ್ವಲ್ಪ ಹೇಳ್ತಾ ಅಗೃಹ್ಯ ಅಂತ ಹೇಳಿ ಅವನು ತಿಳ್ಕೊಳ್ರಿ ನೀವು ಅಂತ ಹೇಳಿ ಯಾಜ್ಞವಲ್ಕ್ಯರು ಅವರು ಹೇಳ್ತಾರೆ. ಅವರು ಕೂಡ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಯಾಜ್ಞವಲ್ಕ್ಯರು ಹೇಳುವಾಗ ಅಲ್ಲಿ ಹೇಳ್ತಾ ಇದ್ದಾರೆ, ಅಲ್ಲಿ ಉಪನಿಷತ್ತು ಹೀಗೆ ಬರುತ್ತೆ, ಸ ಏಷ ನೇತಿ ನೇತ್ಯಾತ್ಮ ಅಗೃಹ್ಯೋ ನ ಹಿ ಗೃಹ್ಯತೆ ಅಂತ ಹೇಳಿ. ನ ಇತಿ ನ ಇತಿ ನೇತಿ ನೇತಿ ಅನ್ನೋದು ಬಹಳ ಕಡೆ ಕೇಳಿರ್ತಾರೆ, ಭಾಗವತದಲ್ಲಿಯೂ ಬರುತ್ತೆ ಅನೇಕ ಜಾಗಗಳಲ್ಲಿ. ಭಗವಂತನನ್ನು ಹೇಗೆ ತಿಳಿಬೇಕು ರೀ ಅಂದ್ರೆ ನೇತಿ ನೇತಿ ಅಂತ ತಿಳ್ರಿ. ನೇತಿ ನೇತಿ ಅಂದ್ರೆ ಏನು? ಇತಿ ಅಂದ್ರೆ ದಿಸ್ ದಿಸ್ ಲೈಕ್ ದಿಸ್ ಲೈಕ್ ದಿಸ್ ಇತಿ ದಿಸ್ ಆರ್ ಲೈಕ್ ದಿಸ್ ಅನ್ನೋದು ಇತಿ ಇತಿ ಇದು ಹೀಗೆ ಹೀಗೆ ಅಂತೇಳಿ. ನ ಇತಿ ನ ಇತಿ ಹೀಗಲ್ಲ ಹೀಗಲ್ಲ ಅಂದ್ರೆ ಏನು ಅರ್ಥ? ನಾವು ಪ್ರಪಂಚದಲ್ಲಿ ಏನೋ ನೋಡ್ತೀವಿ, ಓ ದೊಡ್ಡ ಪರ್ವತ, ಓಹೋ ಭಗವಂತ ಈ ದೊಡ್ಡ ಪರ್ವತದಂತಿರ್ತಾನ? ಅಲ್ಲ, ಈ ಪರ್ವತ ಪರ್ವತ ಅಷ್ಟೇ. ಓಹೋ ಆ ಇಡೀ ಬ್ರಹ್ಮಾಂಡ ಇದ್ದಿದೆ ಭೂಮಿ, ಇಡೀ ಭೂಮಿ ಭಗವಂತ ಭೂಮಿ ಅಂತ ಇರ್ತಾನ? ಅಲ್ಲ, ಭೂಮಿ ಅಲ್ಲ ಅವನು. ಅವನು ಇಡೀ ಗ್ಯಾಲಾಕ್ಸಿ ಇದೆಲ್ಲ ತಗೊಂಡ್ರೆ ಆ ಗ್ಯಾಲಾಕ್ಸಿ ತರ ಇರ್ತಾನ? ಅದು ಅಲ್ಲ, ಗ್ಯಾಲಾಕ್ಸಿ ಕಣ್ಣಿಗೆ ಕಾಣಿಸ್ತಾ ಇದೆ, ಎಷ್ಟೋ ಒಂದಿದೆ, ಅದರ ಅಭಿಮಾನಿ ದೇವತೆಗಳು ಅದರ ಬಗ್ಗೆ ತಿಳಿದಿದ್ದಾರೆ, ಅಷ್ಟು ಅಲ್ಲ ಭಗವಂತ, ಅದೂ ಅಲ್ಲ ಅವನು. ಯಾವುದು ನಮಗೆ ನಮಗೆ ಗೋಚರವಾಗ್ತಾ ಇದೆಯೋ, ನಮಗೆ ಮಾತ್ರ ಅಲ್ಲ, ನಮಗೆ ಬಹಳ ಲಿಮಿಟೆಡ್ ನಮ್ಮ ಕೆಪಾಸಿಟಿ. ದೇವತೆಗಳು ತಗೊಳ್ರಿ, ದೇವತೆಗಳಿಗೂ ಯಾವ್ದು ಯಾವ್ದು ಕಾಣಿಸ್ತಾ ಇದೆಯೋ ಅವೆಲ್ಲವೂ ಅವರು ನೈತಿ ನೈತಿ ನಾಟ್ ದಿಸ್ ಮಚ್ ಓನ್ಲಿ ಹಿ ಇಸ್ ನಾಟ್ ದಿಸ್ ಮಚ್ ಓನ್ಲಿ ಹಿ ಇಸ್ ಲಾಟ್ ಮೋರ್ ಹಿ ಇಸ್ ಲಾಟ್ ಮೋರ್ ಹಿ ಇಸ್ ಲಾಟ್ ಮೋರ್ ಹಿ ಇಸ್ ಲಾಟ್ ಮೋರ್ ಅಂತ ಹೋಗುವುದು. ಆದ್ದರಿಂದ ನೈತಿ 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 ಅನ್ನೋದು ಅರ್ಥ ಅದು. ನೈತಿ ನೈತಿ ಇತಿ ಆತ್ಮ ಅಗೃಹ್ಯ, ಹಿ ಆತ್ಮ ಪರಮಾತ್ಮ ಹೀಗೆ ಆತ್ಮ ಎಲ್ಲ ಕಡೆ ವ್ಯಾಪಿಸಿರುವ ಪರಮಾತ್ಮ ಅಗೃಹ್ಯನಾಗಿದ್ದಾನೆ ಅಂತ ಹೇಳಿ ಯಾಜ್ಞವಲ್ಕರು ಹೇಳ್ತಾರೆ. ನಹಿ ಗೃಹ್ಯತೆ ಅಂತ ಹೇಳಿ ಅದನ್ನೇ ಇದಮೇವ ವಾಕ್ಯ ಉತ್ತರತ್ರ ಯಾಜ್ಞವಲ್ಕೇನ ಜನಕಂ ಪ್ರತಿ ಉಪದಿಶ್ಯತೆ. ಎಲ್ಲಿ ಎಲ್ಲಿ ಅವಕಾಶ ಸಿಕ್ಕಿದ್ರೆ ಅಲ್ಲೆಲ್ಲರೂ ಕೂಡ ಜನಕನಿಗೆ ಹೇಳುವಾಗಲೂ ಹೆಂಡತಿ ಹೇಳುವಾಗಲೂ ಯಾವಾಗಲೂ ಯಾಜ್ಞವಲ್ಕರು ಹೇಳುವ ಮಾತು ಇದು. ಆದ್ದರಿಂದ ತಸ್ಮಿನ್ ಸಂದರ್ಭೆ ಶ್ರೀಮದಾಚಾರ್ಯ ವಾಕ್ಯಂ ಇದಂ ಏವಂ ವ್ಯಾಖ್ಯಾಂತಿ ನಹಿ ಸರ್ವಾತ್ಮನ ಕ್ವಾಪಿ ಕೇನಚಿತ್ ಜ್ಞಾಯತೆ ಕ್ವಚಿತ್. ಡಿಕ್ಲರೇಷನ್ ತರ ಹೇಳ್ತಾರೆ, ಸರ್ವಾತ್ಮನ ಎಲ್ಲ ರೀತಿಗಳಲ್ಲಿಯೂ ನ ಹಿ ಕ್ವಾಪಿ ಕೇನಚಿತ್ ನೋವೇರ್ ಬೈ ನೋ ಬಡಿ ಇನ್ ಎನಿ ವೇ ಇನ್ ಎನಿ ಮ್ಯಾನರ್ ಇನ್ ನೋ ವೇ ಹಿ ಕ್ಯಾನ್ ಬಿ ನ ಜ್ಞಾಯತೆ, ತಿಳಿಲಕ್ಕೆ ಸಾಧ್ಯವಿಲ್ಲದವನು. ಸರ್ವಾತ್ಮನ ತಿಳಿಲಕ್ಕೆ ಸಾಧ್ಯವಿಲ್ಲ, ಲಿಮಿಟೆಡ್ ಆಗಿ ಎಲ್ಲರೂ ತಿಳಿಬೇಕು. ಯಾಕಂದ್ರೆ ಭಗವಂತನಕ್ಕೆ ತಿಳಿಲಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಇದನ್ನು ವಾಟ್ ಇಸ್ ದ ಪಾಯಿಂಟ್? ನಾವೆಲ್ಲರೂ ಯಾಕೆ ಸಾಧನೆ ಮಾಡ್ಬೇಕಂದ್ರೆ ಇಲ್ಲ ಇಲ್ಲ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಸ್ವಲ್ಪ 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 ನಾವು ತಿಳಿಬಹುದು, ಪೂರ್ಣ ತಿಳಿಲಕ್ಕಾಗೋದಿಲ್ಲ ಅಷ್ಟೇ. ಆದ್ದರಿಂದ ಅದನ್ನು ಹೇಳ್ತಾ ಇದ್ದಾರೆ. ಅದೇ ವಿಧವಾಗಿ ಆಚಾರ್ಯರು ಭಾಷ್ಯದಲ್ಲಿ ಹೇಳುವಾಗ ನಹಿ ಗೃಹ್ಯತೆ ಇತ್ಯಾದಿನ ಗ್ರಹಣ ಶೀರಣಾದಿಷು ಸರ್ವ ಪ್ರಮಾಣ ಅಭಾವಂ ದರ್ಶಯತಿ ಅಂಥೇಳಿ. ಅಂದ್ರೆ ಅವನ ಬಗ್ಗೆ ತಿಳಿಯುವುದಾಗಲಿ ತಿಳ್ಕೊಳ್ಳುವುದಾಗಲಿ ಇದರ ವಿಷಯಗಳಲ್ಲಿ ಯಾವ ಪ್ರಮಾಣಗಳು ನಮಗೆ ಪೂರ್ಣ ತಿಳಿದುಕೊಳ್ಳಕ್ಕಾಗೋದಿಲ್ಲ ಅನ್ನುವುದು. ಅದನ್ನೇ ತೈತ್ತಿರೀಯ ಉಪನಿಷತ್ತು ನೀವೆಲ್ಲ ಇದು ಬಹಳ ಪ್ರಖ್ಯಾತವಾಗಿ ಇರುವಂತಹ ಮಾತು ನೀವೆಲ್ಲ ಕೇಳೇ ಇರ್ತೀರಾ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಅಲ್ಲಿ ಬರುವ ಮಾತು. ಮಾತುಗಳು ಹಿಂದೆ ತಿರುಗಿ ಬರುತ್ತೆ, ಅಂದ್ರೆ ಯಾವ ಮಾತುಗಳಿಂದ ಅವನನ್ನು ವರ್ಣಿಸಲು ಸಾಧ್ಯವಾಗೋದಿಲ್ಲ. ಎಲ್ಲಿಯಾದರೆ ಮಾತುಗಳೆಲ್ಲ ಕೂಡ ಸಾಕಾಗೋದಿಲ್ಲವೋ, ಮನಸ್ಸು ಸಾಕಾಗೋದಿಲ್ಲವೋ, ಅವನು ಅಪ್ರಾಪ್ಯ ಮನಸಾ ಸಹ ಮಾತಿಗೂ ಸಿಗದವನು ಮನಸ್ಸಿಗೂ ಸಿಗದವನು ಅಂತ ಉಪನಿಷತ್ತು ಹೇಳುತ್ತೆ. ಅದೇ ವಿಧವಾಗಿ ತಲೋಕಾರ ಉಪನಿಷತ್ತಲ್ಲಿ ಕೂಡ ಇನ್ನೊಂದು ಮಾತುಗಳು ಬರೆ, ಯದಿ ಮನ್ಯಸೆ ಸುವೇದೇತಿ ದಹರಮೇವಾಪಿ ನೂನಂ ತ್ವಂ ವೇತ್ತ ಬ್ರಹ್ಮಣೋ ರೂಪಂ ಅಂಥೇಳಿ. ಭಗವಂತ ನಮ್ಮ ಹೃದಯ ನಮ್ಮದ ಒಳಗೆ ಇದ್ದಾನೆ, ಪ್ರತಿಯೊಬ್ಬರ ಹೃದಯ ಆಕಾಶದಲ್ಲಿ ಇದ್ದಾನೆ. ಆದರೂ ಕೂಡ ಯಾರೂ ಕೂಡ ಅವನನ್ನು ಪೂರ್ತಿ ತಿಳಿದವರಿಲ್ಲ, ಬ್ರಹ್ಮ ರುದ್ರರು ಸಹಿತ ಅವನನ್ನು ಪೂರ್ತಿ ತಿಳಿದಿಲ್ಲ. ಆದ್ದರಿಂದ ಅವನು ಪೂರ್ತಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲದವನು ಅಂತ ಅಲ್ಲಿ ಆ ಮಾತು ಬರುತ್ತೆ. ಹೀಗೆ ಅನೇಕ ಉಪನಿಷತ್ ವಾಕ್ಯಗಳು ಈಶಾಶ್ವಪನಿಷತ್ ತಗೊಂಡ್ರೆ ಅಲ್ಲಿ ಸಮ್ಯಜ್ಞಾತು ಅಶಕ್ಯತ್ವಾದ್ ಅಗಮ್ಯಂ ತತ್ ಸುರೈರಪಿ ಅಂತೇಳಿ ಬ್ರಹ್ಮಾಂಡ ಪುರಾಣದಿಂದ ಆಚಾರ್ಯರು ಈಶಾವಶ್ವಪನಿಷತ್ತಿನಲ್ಲಿ ವ್ಯಾಖ್ಯಾನ ಮಾಡುವಾಗ ಹೇಳ್ತಾ ಇದ್ದಾರೆ, ಭಗವಂತನನ್ನು ಪೂರ್ತಿಯಲ್ಲಿ ಅಗಮ್ಯನಾಗಿದ್ದಾನೆ ಅಂತ ಹೇಳುವುದಕ್ಕಾಗಿ ಅವನು ಅಗಮ್ಯ ಅನ್ನುವ ಅಂದ್ರೆ ದೇವತೆಗಳಿಂದಲೂ ತಿಳಿಯಲು ಸಾಧ್ಯವಿಲ್ಲದವನು, ಆದ್ದರಿಂದ ಅವನು ಅಗಮ್ಯ ಅಂತ ಕರೆಯಲ್ಪಡ್ತಾನೆ ಅಂತ ಹೇಳಿ ಅಗಮ್ಯ ಶಬ್ದವನ್ನು ಹೇಳುವಾಗ ಹೇಳ್ತಾರೆ. ಆದ್ದರಿಂದ ಭಗವಂತ ಅಗ್ರಾಹ್ಯ ಅನ್ನುವುದು ಅಗಮ್ಯ ಅನ್ನುವುದು ಸಮಾನಾರ್ಥಕ. ಗಮನ ಅಂದರೆ ಜ್ಞಾನ, ಅಗ್ರಾಹ್ಯ ಜ್ಞಾನದಿಂದ ಗ್ರಹಿಸಲು ಸಾಧ್ಯವಿಲ್ಲದವನು ಅಂಥೇಳಿ. ಅದೇ ವಿಧವಾಗಿ ಭಾಗವತ ತಾತ್ಪರ್ಯ ನಿರ್ಣಯ ಆಚಾರ್ಯರು ಹೇಳುವಾಗ ಅಲ್ಲಿ 4ನೇ ಸ್ಕಂದ 22ನೇ ಅಧ್ಯಾಯ 64ನೇ ಶ್ಲೋಕವನ್ನು ವ್ಯಾಖ್ಯಾನ ಮಾಡುವಾಗ ಅಲ್ಲಿ ಹೇಳ್ತಾ ಇದ್ದಾರೆ, ಅನಾದ್ಯಂತಂ ಪರಂ ಬ್ರಹ್ಮ ನದೇವ ಋಷಿಯೋ ವಿದುಹು ಏಕಸ್ತದ್ವೇದ ಭಗವಾನ್ ಪ್ರಭುನಾ ಪ್ರಭುರ್ ನಾರಾಯಣೋ ವಿರಾಟ್ ಅಂತೇಳಿ. ಪ್ರಭುಹು ನಾರಾಯಣ ವಿರಾಟ್, ಅವನು ಅನಾದಿ ಅಂತಂ, ನ ಆದಿ ಅಂತ, ಆದಿ ಅಂತಗಳು ಇಲ್ಲದವನು ಪರಬ್ರಹ್ಮನಾಗಿದ್ದಾನೆ. ದೇವತೆಗಳು ಋಷಿಗಳು ಕೂಡ ಯಾವನ ಬಗ್ಗೆ ಪೂರ್ತಿ ತಿಳಿದಿಲ್ಲವೋ, ಏಕ ಅಂದರೆ ಪ್ರಧಾನನಾಗಿದ್ದಾನೆ ಸರ್ವೋತ್ತಮನಾಗಿದ್ದಾನೆ, ತದ್ವೇದ ಭಗವಾನ್ ಪ್ರಭುಹು ನಾರಾಯಣ ವಿರಾಟ್, ನಾರಾಯಣ ಭಗವಂತ ಅವನು ತನ್ನ ಬಗ್ಗೆ ತಾನೇ ತಿಳಿದಿದ್ದಾನೆ, ಆದರೆ ಮಿಕ್ಕವರು ಯಾರೂ ಅವನ ಬಗ್ಗೆ ಪೂರ್ತಿ ತಿಳಿದಿಲ್ಲ. ಹೀಗೆ ಭಗವಂತ ನಾರಾಯಣ ಸಮರ್ಥನಾದವನು, ಅವನು ವಿರಾಟ್ ವಿಶೇಷವಾದ ಮೂಲವಿರಾಟ್ ರೂಪನಾಗಿದ್ದಾನೆ ಅವನು ಅಂಥೇಳಿ ಮೋಕ್ಷ ಧರ್ಮವನ್ನು ಹೇಳುವಾಗ ಅಲ್ಲಿ ಭಾಗವತಾತ್ಪರ್ಯದಿಂದ ಆಚಾರ್ಯರು ಮೋಕ್ಷದಿಂದ ಕೋಟ್ ಮಾಡಿ ಭಾಗವತಾತ್ಪರ್ಯದಲ್ಲಿ ಅಲ್ಲಿ ಹೇಳ್ತಾರೆ. ಅದೇ ವಿಧವಾಗಿ ನಮಗೆ ಗೀತೆಯಲ್ಲಿ ಬರುವಂತಹ ನಹಿತೇ ಭಗವಾನ್ ವ್ಯಕ್ತಿಂ ವಿದುರ್ದೇವ ನದಾನವಾಹ ಸ್ವಯಮೇವ ಆತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಅಂಥೇಳಿ ಅರ್ಜುನನೇ ಹೇಳ್ತಾನೆ. ಹೇಳುವಾಗ ಹೇ ಭಗವನ್ ಅಂತ ಕೃಷ್ಣನ ಸಂಬೋಧನೆ ಮಾಡ್ತಾ, ನಹಿತೇ ಭಗವನ್ ವ್ಯಕ್ತಿಂ ವಿದುಹು ದೇವಾಹ ನದಾನವಾಹ, ದೇವತೆಗಳಾಗಲಿ ದಾನವರಾಗಲಿ ಯಾರೇ ಕೂಡ ಸ್ವಯಮೇವ ಆತ್ಮನ ಆತ್ಮಾನಂ ವೇತ್ತ ತ್ವಂ ಪುರುಷೋತ್ತಮ, ಹೇ ಪುರುಷೋತ್ತಮನೇ ನೀನು ನಿನ್ನನ್ನು ಸ್ವಯಂ ನಿನ್ನನ್ನು ತಿಳಿದಿದ್ದೀಯ ಅಷ್ಟೇ ಹೊರತು ಯಾರು ಕೂಡ ತಮ್ಮ ಮನಃಶಕ್ತಿಯಿಂದ ನಿನ್ನನ್ನು ತಿಳಿದಿದ್ದಾರೆ ಅನ್ನುವುದು ಸಾಧ್ಯವಿಲ್ಲದಂತಹ ವಿಷಯ, ಯಾರೂ ನಿನ್ನ ಬಗ್ಗೆ ತಿಳಿದಿಲ್ಲ ಅಂತ ಹೇಳಿ ಹೇಳ್ತಾರೆ. ಹೀಗೆ ಭಗವಂತ ಎಲ್ಲ ಯಾರಿಂದಲೂ ತಿಳಿಯಲು ಸಾಧ್ಯ ಇಲ್ಲ, ಆದರೆ ಎಲ್ಲರೂ ಸ್ವಲ್ಪ ಮಟ್ಟಿಗೆ ತಿಳಿಬಹುದು. ಎವರಿಬಡಿ ಕ್ಯಾನ್ ನೋ ಅಬೌ ವಾಟ್ ಎವರ್ ದೇರ್ ಕೆಪಾಸಿಟಿ, ಅವರ ಯೋಗ್ಯತೆ ತಕ್ಕಷ್ಟು ಇರ್ಬೋದು. ಸರಿರಿ, ಅವರ ಯೋಗ್ಯತೆಗೆ ತಕ್ಕಷ್ಟು ಭಗವಂತನ ಬಗ್ಗೆ ತಿಳಿತಾರೆ. ಆಗಲಿ, ನಮ್ಮ ಯೋಗ್ಯತೆ ಎಷ್ಟೋ, ಒಂದು ಇನ್ಫಿನಿಟೆಸ್ಮಲ್ ಸ್ಮಾಲ್ ಅಮೌಂಟ್ ಎಪ್ಸಲಾನ್ ಅಷ್ಟು ಇದೆ, ನಮಗೆ ಯೋಗ್ಯತೆ ಅಷ್ಟು ತಿಳಿತೀವಿ. ಅಷ್ಟು ತಿಳಿಯಲಿಕ್ಕೆ ಕೂಡ ನಾವು ಇಂದ್ರಿಯಗಳಿಂದ ತಿಳಿಯಬಹುದಾ? ಕ್ಯಾನ್ ವಿ ನೋ ಹಿಮ್ ಥ್ರೂ ಅವರ್ ಸೆನ್ಸ್ ಆರ್ಗನ್ಸ್? ಸ್ಮಾಲ್ ಅಮೌಂಟ್ ಆದರೆ ಸ್ಮಾಲ್ ಅಮೌಂಟ್ನಲ್ಲಿ ಒಂದು ಫ್ರ್ಯಾಕ್ಷನ್, ಸಪೋಸ್ ವಿ ಸೇ ಝಿಲಿಯನ್ ಟ್ರಿಲಿಯನ್ ಝಿಲಿಯನ್ ಝಿಲಿಯನ್ ಇನ್ಫೈನೈಟ್ ಅಮೌಂಟ್ ಇದೆ, ಇನ್ಫೈನೈಟ್ ಅಮೌಂಟ್ನಲ್ಲಿ ನಮಗೆ ಸಪೋಸ್ ಒಂದು 100 ಯೂನಿಟ್ಸ್ ಅಷ್ಟು ಜ್ಞಾನ ನಮಗೆ ಬರುವ ಯೋಗ್ಯತೆ ಇದೆ. ಆ 100 ಯೂನಿಟ್ಸ್ನಲ್ಲಿ ಮೇ ಬಿ 90 ಯೂನಿಟ್ಸ್ ಎಲ್ಲೋ ಬೇರೆ ವೇದ ಆಗಮಗಳಿಂದ, 10 ಯೂನಿಟ್ಸ್ ಔಟ್ ಆಫ್ ದೋಸ್ 100 ನಮಗೆ ಬರುವುದು, ಅದರಲ್ಲಿ ಒಂದು 10 ಯೂನಿಟ್ ಅದು ನಾವು ಇಂದ್ರಿಯಗಳಿಂದ ಪ್ರತ್ಯಕ್ಷದಿಂದ ನಾವು ತಿಳಿಯಬಹುದಾ? ಪಾರ್ಟ್ ಆಫ್ ಇಟ್, ಇವನ್ ನಾಟ್ ಇವನ್ ಫುಲ್, ಇವನ್ ಎ ಪಾರ್ಟ್ ಆಫ್ ಇಟ್. ಕ್ಯಾನ್ ವಿ ನೋ ಹಿಮ್ ಥ್ರೂ ಅವರ್ ಸೆನ್ಸ್ ಆರ್ಗನ್ಸ್ ಅಂತ ಮತ್ತು ಪ್ರಶ್ನೆ ಮಾಡಿದರೆ ಅದಕ್ಕೂ ಅಗ್ರಾಹ್ಯ ಸಮಾಧಾನ. ಇಂದ್ರಿಯಗಳಿಂದ ತಿಳಿಯಲಿಕ್ಕೆ ಸಾಧ್ಯವಿಲ್ಲದವನು ಅಗ್ರಾಹ್ಯ, ಪೂರ್ತಿ ತಿಳಿಯಲಿಕ್ಕೆ ಸಾಧ್ಯವಿಲ್ಲದವನು ಅಂತ ಒಂದರ್ಥ. ಸ್ವಲ್ಪ ಕೂಡ ಆ ಸ್ವಲ್ಪ ಯಾವ್ದು ತಿಳಿತೀವೋ ಅದು ಕೂಡ ಅದರಲ್ಲಿ ಒಂದು ಫ್ರ್ಯಾಕ್ಷನ್ ಕೂಡ, ಇವನ್ ಎ ಫ್ರ್ಯಾಕ್ಷನ್ ಆಫ್ ಎ ಫ್ಯಾಕ್ಷನ್. ಈವನ್ ದಟ್ ವಿ ಕೆನಾಟ್ ನೋ ಥ್ರೂ ಸೆನ್ಸ್ ಆರ್ಗನ್ಸ್, ಇಂದ್ರಿಯಗಳಿಂದ ತಿಳಿಯಲು ಅಶಕ್ನ. ಸರಿ, ಇದು ಎಲ್ಲಾದ್ರೂ ಬರುತ್ತೆ ಅಂದ್ರೆ ಅದಕ್ಕೆ ವ್ಯಾಖ್ಯಾನ, ಇಂದ್ರಿಯೈ ಗ್ರಹೀತು ಅಶಕ್ಯತ್ವಾತ್ ಅಗ್ರಾಹ್ಯ ಅಂಥೇಳಿ ಒಬ್ರು ವ್ಯಾಖ್ಯಾನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಆಚಾರ್ಯರು ಬ್ರಹ್ಮಸೂತ್ರ ಭಾಷೆಯನ್ನು ಹೇಳುವಾಗ ನಾವು ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ, ಓಂ ಜನ್ಮಾದ್ಯಸತ ಓಂ, ಓಂ ಶಾಸ್ತ್ರಯುನಿತ್ವಾತ ಓಂ ಅಂತ ಶಾಸ್ತ್ರಯುನಿತ್ವಾತ ಓಂ ಅಂತ ಹೇಳಿದ್ವಿ. ಅಂದರೆ ಶಾಸ್ತ್ರಗಳ ಮೂಲಕವಾಗಿ ಭಗವಂತನನ್ನು ತಿಳಿಬೇಕು ಅಂತೇಳಿ, ಅಂದರೆ ಇಂದ್ರಿಯಗಳಿಂದ ಹೇಳಕ್ಕೆ ಸಾಧ್ಯವಾಗೋದಿಲ್ಲ. ಶಾಸ್ತ್ರಗಳ ಮೂಲಕವಾಗಿ ವೇದ ಮುಖ್ಯವಾಗಿ ವೇದಗಳು, ವೇದಗಳನ್ನು ಉಟ್ಟುಕೊಂಡು ವೇದ ಅನುಯಾಯಿಯಾದ ಇತರ ಶಾಸ್ತ್ರಗಳು ಯಾಕೆ, ಅದಕ್ಕೆ ಅವನಿಗೆ ಔಪನಿಷದ ಪುರುಷ ಭಗವಂತನಿಗೆ ವೈದಿಕ ವಾಂಗ್ಮಯದಿಂದ ಮೂಲಕ ತಿಳಿಬೇಕು. ಉಪನಿಷತ್ತುಗಳ ಮೂಲಕವಾಗಿ ತಿಳಿಯಲ್ಪಡುವ ಪುರುಷ ಅವನು. ಆದ್ದರಿಂದ ಬ್ರಹ್ಮಸೂತ್ರವನ್ನು ಭಾಷ್ಯ ಹೇಳುವಾಗ ಔಪನಿಷದ ಪುರುಷ ಅನ್ನುವುದನ್ನು ಹೇಳುವಾಗ ಈ ಭಗವಂತ ಶಾಸ್ತ್ರಯೋನಿತ್ವ ಇರುವವನು, ಶಾಸ್ತ್ರಗಳ ಮೂಲಕವಾಗಿಯೇ ತಿಳಿಬೇಕು. ಅದನ್ನು ಭಾಷ್ಯದಲ್ಲಿ ಬಿಡ ನ ಅವೇದವಿನ್ ಮನುತೆ ತಂ ಬೃಹಂತಂ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಅಂದರೆ ಅವೇದವಿತ್, ವೇದವಿತ್ ವೇದಗಳನ್ನು ತಿಳಿದವನು, ವೇದಗಳನ್ನು ತಿಳಿಯದೆ ಭಗವಂತನನ್ನು ತಿಳಿಯಬಹುದಾ? ಅವನು ಬೃಹಂತನಾಗಿದೆ. ಬೃಹಂತ ಅಂದ್ರೆ ಎಲ್ಲ ಕಡೆ ವ್ಯಾಪಿಸಿರೋನು. ವಿಷ್ಣುವು ವಿಷ್ಣು ಶಬ್ದವಾಚ್ಯ, ಬ್ರಹ್ಮ ಶಬ್ದವಾಚ್ಯ, ಬೃಹಂತನಾಗಿರುವವನು ಬ್ರಹ್ಮ. ಬೃಹಂತ ಮೇಲೆ ಬ್ರಹ್ಮ, ಬ್ರಹ್ಮ ಜಿಜ್ಞಾಸ ಅಲ್ವಾ ನಾವು ಮಾಡ್ತಾ ಇದ್ದೇವೆ. ಮತಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮ ಅಂದ್ರೆ ವಿಷ್ಣು ಅಂದ್ರೆ ಸಮಾನಾರ್ಥಕ, ಅವೆಲ್ಲ ನಾವು ನೋಡಿದ್ದೀವಿ. ಅಂತಹ ಸರ್ವವ್ಯಾಪಕನಾದ ಆ ಭಗವಂತನನ್ನು ವೇದಗಳನ್ನು ತಿಳಿಯದೆ ತಿಳಿಯಲು ಸಾಧ್ಯವಿಲ್ಲ. ನ ಅವೇದವಿನ್ ಮನುತೆ, ವೇದವಿತ್ ಆಗದೇ ಇರುವವನು ಅವೇದವಿತ್, ಅವನು ನ ಮನುತೆ, ಅವನು ತಿಳಿಯಕ್ಕೆ ಸಾಧ್ಯವಿಲ್ಲ. ಅಂದ್ರೆ ವೇದಗಳನ್ನು ತಿಳಿದೆ ವೇದಗಳ ಮೂಲಕವಾಗಿ ಭಗವಂತನನ್ನು ತಿಳಿಬೇಕು. ವೇದಗಳು ಭಗವಂತನ ಬಗ್ಗೆ ಸರಿಯಾದ ಜ್ಞಾನವನ್ನು ಕೊಡುತ್ತೆ, ಆದ್ದರಿಂದ ವೇದಗಳ ಮೂಲಕವಾಗಿ ಭಗವಂತನನ್ನು ತಿಳಿಬೇಕು ಅನ್ನುವುದು ಹೇಳುವಂತ. ಅಂದ್ರೆ ಬೇಸಿಕ್ ಆಗಿ ಇಂದ್ರಿಯಗಳಿಂದ ತಿಳ್ಲಕ್ಕೆ ಸಾಧ್ಯವಾಗಲ್ಲ, ಅಗ್ರಾಹ್ಯ. ವೇದಗಳ ಮಾತ್ರ ಆ ಸ್ವಲ್ಪವೂ ಕೂಡ ಆ ವೇದಗಳ ಮೂಲಕವಾಗಿಯೇ ತಿಳಿಬೇಕು ಅಂತ ಹೇಳುವಂತಹ ಮಾತಾಗಿದೆ. ದಟ್ ಇಸ್ ಅಗ್ರಾಹ್ಯ. ಇಲ್ಲ ಅಗ್ರಾಹ್ಯ ಅಂದರೆ ಗ್ರಾಹ್ಯಕ್ಕೆ ವಿಭಿನ್ನನಾದವನು. ಗ್ರಾಹ್ಯರು ಯಾರು? ಗ್ರಾಹ್ಯಾಹ ಸರ್ವೇ ಜೀವ, ನಾವೆಲ್ಲರೂ ಗ್ರಾಹ್ಯರು. ಭಗವಂತ ನಮ್ಮ ಬಗ್ಗೆ ಪೂರ್ತಿ ತಿಳಿದಿದ್ದಾನೆ. ನಾವೆಲ್ಲರೂ ಗ್ರಾಹ್ಯರು. ನಾವಂದ್ರೆ ಮನುಷ್ಯರು ಮಾತ್ರ ಅಲ್ಲ, ನಾವು ಮನುಷ್ಯರು, ದೇವತೆಗಳು ಎಲ್ಲರೂ ಗ್ರಾಹ್ಯರು. ಆಲ್ ದ ಲಿವಿಂಗ್ ಬೀಯಿಂಗ್ಸ್ ವಿ ಆರ್ ಆಲ್ ಗ್ರಾಹ್ಯಸ್. ಯಾಕೆ ಗ್ರಾಹ್ಯರು? ಗ್ರಾಹ್ಯ ಅಂದ್ರೆ ಏನು? ಗ್ರಹಿಸಲು ಯೋಗ್ಯ, ಪಾಸಿಬಲ್. ವಿ ಆರ್ ಕಾಂಪ್ರಹೆನ್ಸಿಬಲ್. ಕಾಂಪ್ರಹೆನ್ಸಿಬಲ್ ಟು ಹೂಮ್? ಟು ಪರಮಾತ್ಮ. ಪರಮಾತ್ಮ ಎಲ್ಲರ ಬಗ್ಗೆ ತಿಳಿದಿದ್ದಾನೆ. ಅವನ ಅಭಿಜ್ಞ ಸ್ವರಾಟ್. ಸೊ ಅವನು ಎಲ್ಲ ಅಭಿಜ್ಞನ, ಎಲ್ಲವನ್ನು ತಿಳಿದವನಾದ್ದರಿಂದ ಎಲ್ಲರ ಬಗ್ಗೆ ತಿಳಿದಿದ್ದಾನ ಅವನು. ಆದ್ದರಿಂದ ಎಲ್ಲರೂ ಗ್ರಾಹ್ಯರು. ಗ್ರಾಹ್ಯಾದಿ ಜೀವಾದಿ, ಗ್ರಾಹ್ಯ ಜೀವಾದಿ ವಿಲಕ್ಷಣತ್ವಾತ್ ಅಗ್ರಾಹ್ಯ ಅಂತೇಳಿ ವ್ಯಾಖ್ಯಾನ ಮಾಡೋ ಹೇಳ್ತಾ ಇದ್ದಾರೆ. ಎಲ್ಲ ಜೀವಂದಿರು ಗ್ರಾಹ್ಯರು ಅಂತ ತಗೊಂಡರೆ ಆ ಗ್ರಾಹ್ಯರ ಆಗದೇ ಇರುವವನು ಅಗ್ರಾಹ್ಯನು. ಅಂದರೆ ಗ್ರಾಹ್ಯರಾದ ಜೀವ ಆ ಲಕ್ಷಣತ್ವ, ಜೀವಗಳ ಲಕ್ಷಣ ಇಲ್ಲದವನು. ಅವರೆಲ್ಲರಲ್ಲಿಯೂ ಗ್ರಾಹ್ಯತ್ವ ಇದೆ, ಅವರೆಲ್ಲರಿಗಿಂತಲೂ ವಿಭಿನ್ನನಾದವನು. ಬೇಸಿಕ್ ಆಗಿ ಜೀವ ಬ್ರಹ್ಮ ಭೇದವನ್ನು ಹೇಳುವ ವಾಕ್ಯ. ಜೀವಂದರು ಸಮಸ್ತ ಜೀವರಾಶಿಗಳು ಪರಬ್ರಹ್ಮ, ಇವರು ಡಿಫರೆಂಟ್ ಅಂತ ಹೇಳುವ ಮಾತು ಅಗ್ರಾಹ್ಯ ಅಂತೇಳಿ. ಸೊ ಅದನ್ನೇ ಬೇರೆ ಬೇರೆ ಕಡೆ ಇದರ ವಿಸ್ತಾರ ಬರುವಾಗ ಹೇಳ್ತಾರೆ. ಇದಕ್ಕೆ ಹೇಗೆ ಹಾಗೆ ತಗೊಳ್ಳೋದು ಅಂದ್ರೆ, ಸಯೇಷ ನೇತಿ ನೇತ್ಯಾತ್ಮ ಅಂತ ನಾವು ಮುಂಚೆ ನೋಡಿದ್ರೆ, ನೇತಿ ನೇತಿ ಇತಿ ಆತ್ಮಾನಂ. ಭಗವಂತನನ್ನು ಇದು ಅಲ್ಲ ಇದು ಅಲ್ಲ ಇದು ಅಲ್ಲ ಅಂತ ಹೋಗ್ಬೇಕಂತೇಳಿ. ಅಂದ್ರೆ ಏನು? ಜೀವ ನಾವೆಲ್ಲ ಇದ್ದೀವಿ, ಇದು ಅಲ್ಲ, ಈ ಜೀವನ ಅಲ್ಲ. ದಿಸ್ ನಾಟ್ ದಿಸ್ ಪರ್ಸನ್, ನಾಟ್ ದಿಸ್ ಪರ್ಸನ್, ನಾಟ್ ದಿಸ್ ಪರ್ಸನ್, ನನ್ ಆಫ್ ದಿಸ್ ಪರ್ಸನ್ಸ್, ನಾಟ್ ದಿಸ್ ಗಾಡ್ ಮೆನ್, ನೋ ಗಾಡ್ ಮೆನ್, ನೋ ಗುರುಸ್, ನೋ ಗುರು, ನೋ ಹ್ಯೂ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ಸ್. ಯಾರೂ ಅಲ್ಲ, ಇವನಲ್ಲ 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 ಅಂತಹ ಹಾಗೋದ್ರೆ ಯಾರ ಬಗ್ಗೆ ಆದರೆ ಕೊನೆಯಾಗಿ ನಿಲ್ಲುತ್ತೀವೋ, ಇನ್ನ ಯಾರು ತಿಳ್ಳಕ್ಕೆ ಆಗೋದಿಲ್ಲ ಅಂತ ಹೇಳಿ ನಿಲ್ಲುತ್ತೀವೋ ಅದು. ಆದ್ದರಿಂದ ಎಲ್ಲಾ ಜೀವರಕ್ಕಿಂತಲ್ಲ ವಿಲಕ್ಷಣ ಅನ್ನುವುದು ನೇತಿ ನೇತಿ ಅನ್ನುವ ಶಬ್ದದಿಂದಲೂ ಬರುತ್ತೆ. ಇತಿ ನ ಇತಿ, ಈ ಜೀವ ಹೀಗಿದ್ದಾನೆ ಅವನ ಆ ಜೀವನಲ್ಲ, ಈ ಜೀವ ಹೀಗಿದ್ದಾನೆ ಅವನ ಆ ಜೀವನಲ್ಲ, ಈ ಜೀವ ಹೀಗಿದ್ದಾನೆ ಅವನ ಆ ಜೀವ ಯಾವ ಜೀವನೂ ಅಲ್ಲ, ಎಲ್ಲರಿಗಿಂತಲೂ ಬೇರೆಯಾಗಿದ್ದಾನೆ ಅಂತ ಹೇಳಿ ಹೇಳುವಂಥದ್ದು. ಸಯೇಷ ಭಗವಾನ್ ನೈವಂ ಶ್ರೀವದ್ ಅನ್ಯ ಆಶ್ರಯೋ ಹರಿ, ನ ಚ ಬ್ರಹ್ಮಾದಿವತ್ ವಿಷ್ಣು ನೈವಾಸೌ ಬದ್ಧವತ್ ಕ್ವಚಿತ್ ನ ಚ ಮುಕ್ತವದ್ ಇಶೇಷ ಕುತಯೇವ ಜಡೋಪಮ ಅಂತೇಳಿ. ಅಂದರೆ ಅಲ್ಲಿ ಹೇಳ್ತಾರೆ, ಅವನು ಯಾವುದು ಅಲ್ಲ. ಭಗವಂತ ಲಕ್ಷ್ಮೀದೇವಿ ಕೂಡ ಭಗವಂತನನ್ನು ಆಶ್ರಯ ಮಾಡಿಕೊಂಡಿದ್ದಾಳೆ. ಆದ್ದರಿಂದ ಲಕ್ಷ್ಮೀದೇವಿ ಭಗವಂತನನ್ನು ಆಶ್ರಯ ಮಾಡಿಕೊಂಡಿದ್ದಾಳೆ. ಅವನು ಲಕ್ಷ್ಮೀದೇವಿಯಂತೆ ಅನ್ಯರನ್ನು ಆಶ್ರಯ ಮಾಡಿಕೊಂಡವನಲ್ಲ, ಲಕ್ಷ್ಮೀನಾರಾಯಣನ ಆಶ್ರಯ ಮಾಡಿಕೊಂಡಿದ್ದಾಳೆ. ಸಂಸಾರಿಗಳಾದ ಚತುರ್ಮುಖಾದಿಗಳಂತೆನೂ ಅಲ್ಲ ಅವನು, ಅವರು ಕೂಡ ಪರಮಾತ್ಮನನ್ನು ಲಕ್ಷ್ಮಿಯನ್ನು ಇಬ್ಬರನ್ನು ಆಶ್ರಯ ಮಾಡಿಕೊಂಡಿದ್ದಾರೆ. ಮುಕ್ತ ಆತ್ಮರೂ ಅಲ್ಲ, ಮುಕ್ತ ಜೀವರಾಶಿಗಳಿದ್ದಾರಲ್ಲವಾ. ಅಂದ್ರೆ ಎಲ್ಲಾ ಮುಕ್ತ ಜೀವರಾಶಿಗಳು ಕೊಂಡ್ರೆ ಅಂದ್ರೆ ಬ್ರಹ್ಮ ಚತುರ್ಮುಖ ಬ್ರಹ್ಮಕ್ಕಿಂತಲೂ ಬೇರೆ ಆದವರು. ಅವರು ಚತುರ್ಮುಖ ಬ್ರಹ್ಮನನ್ನೂ ಆಶ್ರಯ ಮಾಡ್ಕೊಂಡು, ಮುಕ್ತ ಚತುರ್ಮುಖ ಬ್ರಹ್ಮನನ್ನು ಆಶ್ರಯ ಮಾಡ್ಕೊಂಡಿದ್ದಾರೆ, ಲಕ್ಷ್ಮಿಯನ್ನೂ ಆಶ್ರಯ ಮಾಡ್ಕೊಂಡಿದ್ದಾರೆ, ಇಬ್ಬರನ್ನು ಆಶ್ರಯ ಮಾಡ್ಕೊಂಡಿದ್ದಾರೆ. ಅದನ್ನ ಮುಕ್ತ ಜೀವರೂ ಅಲ್ಲ ಮತ್ತು ಜಡಗಳು ಅಲ್ಲವೇ ಅಲ್ಲ. ಸೊ ಕೈಮುತ್ಯ ನ್ಯಾಯ, ಇವ್ಯಾವುದೂ ಭಗವಂತ ಅಲ್ಲ ಅಂದ್ರೆ ಅವನು ಜಡ ವಸ್ತು ಕೂಡ ಅಲ್ಲ. ಅಂದ್ರೆ ಸಯೇಷ ಭಗವಾನ್ ನಯೇವಂ ಶ್ರೀವತ್ ಅನ್ಯಾಶ್ರಯೋ ಹರಿ ನಚ ಬ್ರಹ್ಮಾಧಿವತ್ ವಿಷ್ಣು ನೈವ ಅಸೌ ಬದ್ಧವತ್ ಕ್ವಚಿತ್ ನಚ ಮುಕ್ತವತ್ ಇಶೇಷ ಕುತಯೇವ ಜಡೋಪಮ. ನಿನ್ನ ಜಡ ಉಪಮ ಅಲ್ಲ ಅಂತ ಹೇಳಬೇಕಾಗಿದೆಯಲ್ಲ. ಅಂದ್ರೆ ಹಿ ನನ್ ಆಫ್ ದಿಸ್, ನಾಟ್ ಎನಿ ಚೇತನಾಸ್, ನಾಟ್ ಎನಿ ಜಡಾಸ್. ಅದಕ್ಕೆ ಚೇತನ ಜಡ ವಿಲಕ್ಷಣ ಅಂತ ಹೇಳುವಂಥದ್ದು. ಆದ್ದರಿಂದ ಅವನು ಹಾಗಿದ್ದಾನೆ ಅಂತ. ಅಷ್ಟೇ ಅಲ್ಲದೆ ಅವನು ಚತುರ್ಮುಖ ದೇವರು ಅವರು ಇಂದ್ರಿಯಪೇಗರು ರುದ್ರದೇವರನ್ನು ಪರಿಚಯ ಮಾಡಿಕೊಳ್ಳುವಾಗ ಅದನ್ನು ಹೇಳ್ತಾ ಇದೆ, ಸಮಗ್ರವಾಗಿ ತಿಳಿಯಲ್ಪಟ್ಟ ಪದಾರ್ಥಗಳೆಲ್ಲಕ್ಕಿಂತಲೂ ಭಿನ್ನನಾಗಿದ್ದಾನೆ ಅನ್ನುವ ವಿಷಯವನ್ನು ಅನ್ಯದೇವ ತದ್ವಿದಿತಾತ್ ಅಂತ ಹೇಳಿ, ಅದು ಅಲ್ಲೇ ನಾವು ನೋಡಿದ್ ನೋಡ್ರಿ ತಲವಕಾರ ಉಪನಿಷತ್ತು ಬ್ರಹ್ಮದೇವರಿಗೆ ರುದ್ರದೇವರಿಗೆ ನಡೆದ ಸಂಭಾಷಣೆ, ಆ ಉಪನಿಷತ್ತಿನಲ್ಲಿ ಕೇಮೋಪನಿಷತ್ ತಲವಕಾರ ಉಪನಿಷತ್ತಿನಲ್ಲಿ ಒಂದು ವಾಕ್ಯ ಬರುತ್ತೆ, ಅನ್ಯದೇವ ತದ್ವಿದಿತಾತ್ ಅಂತ ಉಪನಿಷತ್ ವಾಕ್ಯ ಬರುತ್ತೆ. ಆದ್ದರಿಂದ ಅವನು ಎಲ್ಲದಕ್ಕಿಂತಲೂ ಬೇರೆ, ಹಿ ಇಸ್ ಡಿಫ್ರೆಂಟ್ ಫ್ರಮ್ ಎವ್ರಿ ಒನ್ ಎಲ್ಸ್ ಎವ್ರಿಥಿಂಗ್ ಎಲ್ಸ್ ಅಂತ ಹೇಳಿ ಹೇಳುವಂತಹ ಮಾತು. ಅದಾದ ಮೇಲೆ ಅವನು ಪೂರ್ಣನಾಗಿದ್ದಾನೆ, ಇನ್ನು ಆ ಅನ್ನುವ ಶಬ್ದ ಅಗ್ರಾಹ್ಯ. ಈಗ ಸ್ವಲ್ಪ ವಿಶೇಷ ಅರ್ಥಗಳು, ಇಷ್ಟವರೆಗೂ ಸಮಥಿಂಗ್ ದಟ್ ಯು ಕ್ಯಾನ್ ಈಸಿಲಿ ಕಾಂಪ್ರಿಹೆಂಡ್, ಮೂರು ರೀತಿಯಲ್ಲಿ ನೋಡಿದ್ದೀವಿ. ಮೊದಲು ಅಗ್ರಾಹ್ಯ ಪೂರ್ತಿ ತಿಳಿಯಲಿಕ್ಕಾಗೋದಿಲ್ಲ, ಎರಡನೇ ಅಗ್ರಾಹ್ಯ ಇಂದ್ರಿಯಗಳಿಂದ ತಿಳಿಯಲಿಕ್ಕೆ ಸಾಧ್ಯವಾಗೋದಿಲ್ಲ, ವೇದಗಳಿಂದಲೇ ತಿಳಿಯಬೇಕು. ಮೂರನೇ ಅಗ್ರಾಹ್ಯ ಎಲ್ಲ ಗ್ರಾಹ್ಯರಾದವರೆಲ್ಲರಿಗಿಂತಲೂ ವಿಲಕ್ಷಣ ಆಗಿದ್ದಾನೆ. ಇನ್ನೊಂದು ನಾಲ್ಕನೆಯದು, ಇಲ್ಲಿಂದ ಸ್ವಲ್ಪ ವಿಶೇಷವಾದ ಅರ್ಥಗಳು. ಆ ಅಂತ ಹೇಳಿದ್ರೆ ಪೂರ್ಣತ್ವ, ಭಗವನ್ ನಾವು ಅಕಯ ಪ್ರವಿಸಂಭೂಮ ಸಖಃ ಅಂತ ಹೇಳುವಾಗ ಆ ಪೂರ್ಣತ್ವಾತ್ ಅಂತ ಆಚಾರ್ಯ ಮಾಡಿ ಹೇಳ, ಆ ಅಂದ್ರೆ ಪೂರ್ಣನಾದವನು, ಯಾಕಂದ್ರೆ ಆ ಇಲ್ಲದವನು, ಏನು ಅದೋ ದೋಷಗಳು ಯಾವುದು ಇಲ್ಲ, ಅಪೂರ್ಣತ್ವ ಒಂದು ದೋಷ, ಅದು ಇಲ್ಲದವನು, ಆದ್ದರಿಂದ ಪೂರ್ಣ. ಸೊ ಆ ಅನ್ನೋದು ಪೂರ್ಣತ್ವ ಹೇಳುತ್ತೆ. ನೆಗೆಟಿವ್ ಆಫ್ ಆಲ್ ದಟ್ ಆರ್ ನೆಗೆಟಿವ್ಸ್, ನೆಗೆಟಿವ್ ಆಫ್ ನೆಗೆಟಿವ್ಸ್, ದಟ್ ಮೀನ್ಸ್ ಫುಲ್ಲಿ ಪಾಸಿಟಿವ್, ಇನ್ಫೈನೆಟ್, ಫೈನೆಟ್ ಅಲ್ಲ ಆ ಅಂದ್ರೆ ಅಲ್ಲ, ಯಾವುದಲ್ಲ, ಯಾವುದು ಫೈನೆಟ್ ಅಲ್ಲ, ಆದ್ದರಿಂದ ಅವನು ಪೂರ್ಣ, ಪೂರ್ಣ ಇನ್ಫೈನೆಟ್ ಅನ್ನುವ ಅರ್ಥವನ್ನು ಆ ಕೊಡುತ್ತೆ. ಅಕಾರ ಪೂರ್ಣವಾಚಕ ಅಂಥೇಳಿ ಮಹಿದಾಸನ ಅದಕ್ಕೆ ಹೇಳ್ತಾನೆ, ಮಹಿದಾಸ ಪರಮಾತ್ಮನ ಒಂದು ರೂಪ. ಅಕಾರಕ್ಕೆ ಪೂರ್ಣತ್ವವಾಚಕ ಸಿದ್ಧವಾಯಿತು ಅಂತ ಹೇಳಿದರೆ ಅಕಾರವಾಚ್ಯ ಭಗವಂತನಾಗಿದ್ದಂತೆ ಸಿದ್ಧ ಆಗುತ್ತೆ. ಸೊ ಭಗವಂತ ಏಕಾಕ್ಷರ ಕೋಶದಲ್ಲಿ ಬಂದ ಅಕಯ ಪ್ರವೇಶಂ ಭೂಮ ಸಖಃ, ಒಂದೊಂದು ಅಕ್ಷರವು ಪರಮಾತ್ಮನ ಹೇಳುತ್ತೆ ಅಂದಾಗ, ಆ ಪರಮಾತ್ಮನ ಹೇಳಬೇಕಂದ್ರೆ ಪ್ರತಿಯೊಂದು ಇನ್ಫ್ಯಾಕ್ಟ್ ಎವ್ರಿ ಲೆಟರ್ ಇನ್ಹರೆಂಟ್ ಆಗಿ ಪೂರ್ಣತ್ವ ಹೇಳ್ಬೇಕು. ಯಾಕಂದ್ರೆ ಅವ್ನು ಪೂರ್ಣತ್ವ, ಅದಕ್ಕೆ ಒಂದು ಗುಣದೊಳನಂತ ಗುಣಗಳಂತ ಹರಿಕತಾಂಸಾರದಲ್ಲಿ ಅದನ್ನೇ ಹೇಳ್ತೀವಿ. ಭಗವಂತನ ಯಾವ ಗುಣ ನೀವು ತಗೊಂಡ್ರು ಎವ್ರಿಥಿಂಗ್ ಇನ್ಫಿನಿಟಿನಲ್ಲಿ ದಿ ಆಲ್ ಮರ್ಜ್ ಟುಗೆದರ್, ಅಂದ್ರೆ ನಾವು ಲಿಮಿಟ್ ಫಂಕ್ಷನ್ ಅಂತೀವಿ ನೋಡ್ರಿ, ಲಿಮಿಟ್ ಫಂಕ್ಷನ್ ಮ್ಯಾಥಮೆಟಿಕಲ್ ಆಗಿ ನೋಡಿದಾಗ ಅಟ್ ಇನ್ಫಿನಿಟಿ ಎವ್ರಿಥಿಂಗ್ ಜಾಯಿನ್ಸ್. ಫೈನೆಟ್ ನಲ್ಲಿ ನಾವು ನೋಡಿದಾಗ ಜಡವಾದ ಜ್ಞಾನ ಬೇರೆ, ಆನಂದ ಬೇರೆ. ಜ್ಞಾನ ಅಂದ್ರೆ ನಾಲೆಡ್ಜ್ ರೀ, ಆನಂದ ಇಸ್ ಹ್ಯಾಪಿನೆಸ್, ನಾಲೆಡ್ಜ್ ಇಸ್ ಡಿಫ್ರೆಂಟ್, ಹ್ಯಾಪಿನೆಸ್ ಇಸ್ ಡಿಫ್ರೆಂಟ್. ಬಟ್ ವೆನ್ ಇಟ್ ಗೋಸ್ ಟು ಇನ್ಫಿನಿಟಿ, ಎಟ್ ಇನ್ಫಿನಿಟಿ ಆಲ್ ಆರ್ ಸೇಮ್. ಇನ್ಫೈನೆಟ್ ನಾಲೆಡ್ಜ್ ಇಸ್ ಇನ್ಫೈನೆಟ್ ಬ್ಲಿಸ್, ಇನ್ಫೈನೆಟ್ ಬ್ಲಿಸ್ ಇಸ್ ಇನ್ಫೈನೆಟ್ ಕೆಪಾಸಿಟಿ, ಇನ್ಫೈನೆಟ್ ಕೆಪಾಸಿಟಿ ಇಸ್ ಇನ್ಫೈನೆಟ್ ಆಕುಪೆನ್ಸಿ, ವ್ಯಾಪ್ತತ್ವ, ಎಲ್ಲ ಗುಣಗಳು. ಇನ್ಫೈನೆಟ್ ವ್ಯಾಪ್ತತ್ವ ಅಂದ್ರೆ ಆಮ್ನಿ ಬೆನವೆಲೆನ್ಸ್, ಇನ್ಫೈನೆಟ್ ಕರುಣತ್ವ, ಪ್ರತಿಯೊಂದು ಇನ್ಫೈನೆಟ್ಲಿ ಎಲ್ಲ ಸೇಮ್ ಆಗಿಬಿಡುತ್ತೆ. ಬಿಕಾಸ್ ಎವ್ರಿಥಿಂಗ್ ಇಸ್ ಇನ್ಫೈನೆಟ್, ನಥಿಂಗ್ ಕ್ಯಾನ್ ಬಿ ಬಿಯಾಂಡ್ ಎನಿಥಿಂಗ್ ಎಲ್ಸ್. ಆದ್ದರಿಂದ ಇನ್ಫಿನಿಟಿನಲ್ಲಿ ಎಲ್ಲ ಮರ್ಜ್ ಆಗಿಬಿಡುತ್ತೆ, ಎಲ್ಲ ಒಂದಾಗಿಬಿಡುತ್ತೆ, ಎಲ್ಲವೂ ಲಿಮಿಟ್ ಫಂಕ್ಷನ್. ಇನ್ಫಿನಿಟಿ ಆಸ್ ಇಟ್ ಟೆನ್ಸ್ ಟು ಇನ್ಫಿನಿಟಿ ಎವ್ರಿಥಿಂಗ್ ಇಸ್ ವಾಟ್ ಯು ಕಾಲ್ ಕನ್ವರ್ಜಿಂಗ್ ಟು ಒನ್ ಪಾಯಿಂಟ್. ಆದ್ದರಿಂದ ಆ ಕನ್ವರ್ಜ್ ಆದ ಪಾಯಿಂಟ್ ಪರಮಾತ್ಮ, ಅವನು ಎಲ್ಲ ಇನ್ಫಿನಿಟಿ ಇರುವವನಾದ್ದರಿಂದ ಅವನು ಆ ಪೂರ್ಣತ್ವ ಅನ್ನುವುದು ಪ್ರತಿಯೊಂದು ಏಕಾಕ್ಷರಕ್ಕೂ ವರ್ಣನ ಆಗುತ್ತೆ. ಮುಖ್ಯವಾಗಿ ಆ ಅವನು ಆ ಅಕ್ಷರವನ್ನು ಹೇಳಬೇಕು ಅಂದ್ರೆ, ಪರಮಾತ್ಮನನ್ನು ಹೇಳಬೇಕಂದ್ರೆ ಆ ಅನ್ನುವ ಅಕ್ಷರ ಪೂರ್ಣತ್ವವನ್ನು ಹೇಳಬೇಕು. ಆದ್ದರಿಂದ ಪೂರ್ಣತ್ವವನ್ನು ಪೂರ್ಣವಾಚಕವಾದ ಅಕಾರದಿಂದ ವಾಚ್ಯನಾಗಿದ್ದಾನೆ ಪರಮಾತ್ಮ, ಅಂದರೆ ಆ ಇಂದ ಗ್ರಾಹ್ಯನಾಗಿದ್ದಾನೆ, ಆ ಎಂದು ಗ್ರಾಹ್ಯನಾಗಿದ್ದಾನೆ, ಆ ಪ್ರಯುಕ್ತವಾಗಿ ಆ ಅಂತ ಕರೆಯಲ್ಪಟ್ಟವನಾಗಿ ಗ್ರಾಹ್ಯನಾಗಿದ್ದಾನೆ ಪರಮಾತ್ಮ. ಈ ಅಂದ್ರೆ ತಿಳಿಯಲಿಕ್ಕೆ ಯೋಗ್ಯ, ಹಿ ಇಸ್ ಫಿಟ್ ಟು ಬಿ ನೋನ್, ಹಿ ಇಸ್ ಸಮ್ವನ್ ಹೂ ಹ್ಯಾಸ್ ಟು ಬಿ ನೋನ್. ಅಂಡ್ ಅಕಾರ ಡಿಸ್ಕ್ರೈಬ್ಸ್ ಹಿಮ್ ಆಸ್ ಇನ್ಫೈನೈಟ್ ಬೀಯಿಂಗ್, ಸೊ ವಿ ಟ್ರೈ ಟು ನೋ ಅಬೌಟ್ ಹಿಮ್. ಅವನೇ ತಿಳಿಯಲಿಕ್ಕೆ ಯೋಗ್ಯ, ಯಾಕಂದ್ರೆ ಅವನೇ ಮೋಕ್ಷ ಪ್ರದಾಯಕ ಅನ್ನುವುದು ಅಗ್ರಾಹ್ಯ. ಸೊ ಆದ್ದರಿಂದ ಅವನು ಅಷ್ಟೇ ಅಲ್ಲದೆ ಅವನು ಪೂರ್ಣನಾಗಿದ್ದಾನೆ ನಿಜ, ಆ ಯಾರು ಅವನು ಪೂರ್ತಿ ತಿಳ್ಲಕ್ಕಾಗೋದಿಲ್ಲ, ಆದ್ರೆ ಅವನು ಆ ಎಂದು ಅವನು ಗ್ರಾಹ್ಯ ಅಂದ್ರೆ ಹೀಸ್ ನೋನ್ ಬೈ ಹಿಮ್ಸೆಲ್ಫ್, ನೋಬಡಿ ಎಲ್ಸ್ ಕ್ಯಾನ್ ನೋ ಹಿಮ್. ಆ ಪೂರ್ಣ ಅಂತ ಹೇಳಿ ಅವನು ತನ್ನನ್ನು ತಾನು ತಿಳಿದಿದ್ದಾನೆ, ತನ್ನಿಂದ ತಿಳಿಯಲ್ಪಟ್ಟವನಾಗಿದ್ದಾನೆ ಭಗವಂತ. ಅಂದ್ರೆ ಪೂರ್ಣತ್ವಾತ್ ಅಹ ಬ್ರಹ್ಮ ತೇನ ಸಾಕಲ್ಯೇನ ಗ್ರಹೀತುಂ ಜ್ಞಾತುಂ ಯೋಗ್ಯ ಅಗ್ರಾಹ್ಯ ಅಂತೇಳಿ. ಭಗವಂತ ತನ್ನನ್ನು ತಾನು ಪೂರ್ಣ ಅಕಾರವಾಚ್ಯ ಅಂತ ತನ್ನನ್ನು ತಾನು ತಿಳಿದಿದ್ದಾನೆ, ನಾವು ಯಾರು ಪೂರ್ಣತೆ ಇಲ್ಲಕ್ಕಾಗೋದಿಲ್ಲ, ಬಟ್ ಡಸ್ ಇ ನೋ ಹಿಮ್ಸೆಲ್ಫ್ ಕಂಪ್ಲೀಟ್ಲಿ? ಎಸ್. ಭಗವಂತನ ಯಥಾರ್ಥ ಜ್ಞಾನ ತನ್ನ ಬಗ್ಗೆ, ಜಗತ್ತಿನ ಸಂಬಂಧ, ಎಲ್ಲ ಧರ್ಮಗಳು ಎಲ್ಲದನ್ನು ಭಗವಂತ ಪೂರ್ಣವಾಗಿ ತಿಳಿದಿದ್ದಾನೆ. ತನ್ನ ಬಗ್ಗೆ ಪೂರ್ಣ ತಿಳುವಳಿಕೆ ಇದ್ದೇ ಇದೆ ಅವನಿಗೆ ಇದೆ. ಹೀ ನೋಸ್ ಅಬೌಟ್ ಹಿಮ್ ಕಂಪ್ಲೀಟ್ಲಿ, ನೋಬಡಿ ಎಲ್ಸ್ ನೋಸ್ ಬಟ್ ಹೀ ನೋಸ್ ಅಬೌಟ್ ಹಿಮ್ ಅನ್ನುವುದು. ಅದೇ ವಿಧವಾಗಿ ಇದು ಐತರೇಯ ಉಪನಿಷತ್ತಿನಲ್ಲಿ ಬರುವಂತಹ ಮಹಿದಾಸ ಇತರಾದೇವಿ ಮಗ ಮಹಿದಾಸನಾಗಿ ಭಗವಂತ ಅವತಾರ ಮಾಡ್ತಾನೆ, ಆದ್ದರಿಂದ ಐತರೇಯ ಉಪನಿಷತ್ತು ಅಂತ ಅದಕ್ಕೆ ಹೆಸರು. ಆ ಭಗವಂತ ಅಲ್ಲಿ ಹೇಳುವಂತಹದ್ದು ಮಾತು, ಮಹಿದಾಸ ಹೇಳುವ ಮಾತುಗಳು ಬರುತ್ತೆ. ಆದ್ದರಿಂದ ಅಲ್ಲಿ ನಮಗೆ ಐತರೇಯ ಉಪನಿಷತ್ತು ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ, ಆ ಇತಿ ಬ್ರಹ್ಮ ಪೂರ್ಣಂ ವಸ್ತುಚ್ಯತೆ ತತ್ರ ಅಗತಂ ಅಹಮಿತಿ ತತ್ರ ಅಕಾರಸ್ಯ ಪೂರ್ಣವಾಚಿತ್ವೇನ ಅಹಮೇವ ಸಹ ಅಕಾರವಾಚ್ಯ ಇತ್ಯಾಹ ಮಹಿದಾಸ ರೂಪೋ ಭಗವಾನ್ ನಾರಾಯಣ ಅಂತ ಹೇಳಿ ಆಚಾರ್ಯರು ಭಾಷೆಯಲ್ಲಿ ಹೇಳ್ತಾರೆ. ಮಹಿದಾಸ ರೂಪ, ಮಹಿದಾಸ ಅಂದ್ರೆ ಮಹಾತ್ಮರಾದವರು ಯಾರಿಗೆ ದಾಸರಾಗಿದ್ದಾರೋ ಅವನು ಮಹಿದಾಸ. ಮಹಿದಾಸ ಅಂದ್ರೆ ಮಹಾತ್ಮರಿಗೆ ದಾಸ ಅಂತಲ್ಲ, ಮಹಾತ್ಮರು ಯಾರಿಗೆ ದಾಸರಾಗಿದ್ದಾನೋ ಅವನು ಮಹಿದಾಸ. ಆದ್ದರಿಂದ ಮಹಿದಾಸ ರೂಪ ಭಗವಂತ ಅವನು ನಾರಾಯಣ. ಅವನು ಹೇಳ್ತಾನೆ, ನಾನು ಅಕಾರ ವಾಚ್ಯನಾಗಿದ್ದೇನೆ, ನಾನು ಪೂರ್ಣನಾಗಿದ್ದೆ ಅಂತ. ಇಲ್ಲಿ ದೇವರು ತನ್ನ ಬಗ್ಗೆ ತಾನೇ ವಿಷಯ, ದೇವರಿಗೆ ತನ್ನ ಬಗ್ಗೆ ತಾನೇನು ಬ್ರ್ಯಾಗ್ ಮಾಡ್ಕೋಬೇಕು, ಬೋಸ್ಟ್ ಮಾಡ್ಬೇಕಂತ ಅಲ್ಲ, ಎಲ್ಲರಿಗೂ ಆ ವಿಷಯ ಗೊತ್ತಾಗಬೇಕಂತ ಹೇಳೋದಷ್ಟೇ. ಏ, ಇದ್ ಇಸ್ ವಾಟ್ ದ ಫ್ಯಾಕ್ಟ್, ಸ್ಟೇಟ್ ಆಫ್ ಅಫೈರ್ಸ್, ದಿಸ್ ಇಸ್ ವಾಟ್ ಇಟ್ ಈಸ್, ದಿಸ್ ಅ ಫ್ಯಾಕ್ಟ್. ಯಾಕೆ ಅಂದ್ರೆ ಅವನೇ ಸ್ವತಂತ್ರ, ಮಿಕ್ಕವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರನಾದವನು ತನ್ನ ಬಗ್ಗೆ ತಾನು ಹೇಳಿಕೊಳ್ಳುವುದರ ಮೂಲಕ ಏನೋ ಪ್ರಯೋಜನ ಬರುತ್ತೆ, ಬೆನಿಫಿಟ್ ಇದೆ ಅಂತ ಹೇಳೋದಲ್ಲ. ವಸ್ತುಸ್ಥಿತಿ ಇದ್ದದ್ದು ಇದ್ದಂತೆ ಹೇಳಬೇಕು. ಆದ್ದರಿಂದ ಅವನು ಹೇಳುವುದು, ನಾನು ಪೂರ್ಣನಾಗಿದ್ದೀನಿ, ಇದನ್ನೇ ತಿಳ್ಕೊಳ್ಳುವ ಮೂಲಕವಾಗಿ ನಿಮಗೆ ಜ್ಞಾನ ಬರುತ್ತೆ. ಆ ಪಂಥದಲ್ಲಿ ನೀವು ಸಾಗಿ ಹೋದರೆ ಮೋಕ್ಷವೂ ಬರುತ್ತೆ, ಮೋಕ್ಷ ಕೊಡುವವನು ನಾನೇ. ಆದ್ದರಿಂದ ಭಗವಂತನನ್ನು ಹಾಗೇ ನಾವು ತಿಳಿಬೇಕು. ಆದ್ದರಿಂದ ಆಚಾರ್ಯರು ವಾಕ್ಯ ನಿರ್ಣಯದಿಂದ ಇನ್ನೊಂದು ಕೂಡ ಹೇಳ್ತಾರೆ, ಮತ್ತ ಅನ್ಯ ನಹಿ ಪೂರ್ಣ ಅಸ್ತಿ ಯತ ಅಕಾರಶ್ಚ ಪೂರ್ಣತಾಂ ವಕ್ತಿ ತಸ್ಮಾತ್ ಅಕಾರ ಅಯಂ ಮಾಮೇವ ವದತಿ ಸ್ಫುಟಂ ಅಂತೇಳಿ. ಅಕಾರ ನನ್ನನ್ನೇ ಮುಖ್ಯವಾಗಿ ಹೇಳುತ್ತೆ. ಬೇರೆ ಕಡೆ ಅಕಾರ ಪ್ರಯೋಗ ಮಾಡಬಹುದು, ಅದೆಲ್ಲ ಸೆಕೆಂಡ್ರಿ, ಥರ್ಡ್, ಫೋರ್ತ್, ಫಿಫ್ತ್ ಲೆವೆಲ್. ಫಸ್ಟ್ ಲೆವೆಲ್ನಲ್ಲಿ ಅಕಾರ ಡಿಸ್ಕ್ರೈಬ್ಸ್ ಮೀ ಓನ್ಲಿ, ನನಕ್ಕಿಂತ ಬೇರೆ ಆದವನು ಯಾರೂ ಪೂರ್ಣ ಇಲ್ಲ. ಓಕೆ, ಭಗವಂತ ಪೂರ್ಣ ಇದ್ದಾನೆ ರೀ, ಬಟ್ ದೇರ್ ಇಸ್ ಸಮ್ಮನ್ ಏನೋ ಹೂ ಇಸ್ ಪೂರ್ಣ ಅಂದ್ರೆ ಇಲ್ಲ, ಮಿಕ್ಕ ಯಾರೂ ಪೂರ್ಣರಲ್ಲ. ಭಗವಂತ ಪೂರ್ಣ, ಇನ್ನ ಯಾರೂ ಪೂರ್ಣರು ಅಲ್ಲ, ಎರಡೂ ಕೂಡ. ಅದನ್ನು ಹೇಳ್ತಾ ಇದ್ದೆ, ಮತ್ತ ಅನ್ಯ ನಾಹಿ ಪೂರ್ಣ ಅಸ್ತಿ, ನನಕ್ಕಿಂತ ಬೇರೆಯಾದ ಪೂರ್ಣನಾದವನು ಇನ್ನೂ ಇಲ್ವನು ಇಲ್ಲ. ಆದ್ದರಿಂದ ಅಕಾರಶ್ಚ ಪೂರ್ಣತ, ಅದಕ್ಕೆ ಆ ಅಂದ್ರೆ ಬೇರೆಯವರು ಯಾರು ಪೂರ್ಣರಿಲ್ಲ, ಅವನೊಬ್ಬನೇ ಪೂರ್ಣ ಅನ್ನುವುದು. ಆದ್ದರಿಂದ ವಕ್ತಿ ತಸ್ಮಾತ್ ಅಕಾರ ಅಯಂ ಮಾಮೇವ ವದಿಸ್ಬ, ಅದಕ್ಕೆ ಅಕಾರ ನನ್ನನ್ನೇ ಸ್ಪಷ್ಟವಾಗಿ ಹೇಳುತ್ತೆ, ಭಿನ್ನ ಯಾರನ್ನು ಹೇಳೋದಿಲ್ಲ ಅಂತ ಹೇಳಿ ಭಗವಂತ ಹೇಳಿದ ಮಾತು ವಾಕ್ಯ ನಿರ್ಣಯದಿಂದ ಕೋಟ್ ಮಾಡಿ ಆಚಾರ್ಯ ಹೇಳ್ತಾ ಇದ್ದಾರೆ. ಆದ್ದರಿಂದ ಅದನ್ನು ಅದಕ್ಕೆ ಪೂರ್ಣತ್ವಾತ್ ಅಹ ಬ್ರಹ್ಮ ತೇನ ಸಾಕಲ್ಯೇನ ಗ್ರಹೀತು ಜ್ಞಾತು ಯೋಗ್ಯ ಅಗ್ರಾಹ್ಯ ಅಂತ ನಾವು ಮುಂಚೆ ನೋಡಿದಂತೆ ಆ ವಿಧವಾಗಿ ಹೇಳುವಂಥದ್ದು. ಅಷ್ಟೇ ಅಲ್ಲದೆ ಇನ್ನೊಂದೇನಂತ ಹೇಳಿದರೆ, ಇಲ್ಲಿ ಪೂರ್ವಂ ಸ್ವಪರಗತ ಅಖಿಲ ವಿಶೇಷ ವಿಷಯಂ ಈಶ ಯಥಾರ್ಥ ಜ್ಞಾನ ಪ್ರಮಾಣ ಲಕ್ಷಣದಲ್ಲಿ ಬರುವಂತಹ ಆಚಾರ್ಯರು ಪ್ರಮಾಣ ಲಕ್ಷಣದಲ್ಲಿ ಹೇಳ್ತಾರೆ. ಪ್ರಮಾಣ ಭಗವಂತನ ಯಥಾರ್ಥ ಜ್ಞಾನ ಎಂಥದ್ದು ಅಂದರೆ, ತನ್ನ ಬಗ್ಗೆ, ಜಗತ್ತಿನಲ್ಲಿರುವ ಎಲ್ಲ ಧರ್ಮಗಳ ಬಗ್ಗೆ, ಎಲ್ಲದ ಬಗ್ಗೆ ಭಗವಂತ ಪೂರ್ಣವಾಗಿ ತಿಳಿದಿದ್ದಾನೆ. ಹೀ ನೋಸ್ ನಾಟ್ ಓನ್ಲಿ ಅಬೌಟ್ ಹಿಮ್ಸೆಲ್ಫ್, ಅಬೌಟ್ ಎವ್ರಿಥಿಂಗ್ ಇನ್ ದ ಯೂನಿವರ್ಸ್, ಎವ್ರಿ ಜೀವ, ಎವ್ರಿ ಜಡ, ಹೀ ನೋಸ್. ವೈ? ಬಿಕಾಸ್ ಹೀ ಇಸ್ ಸ್ವತಂತ್ರ. ಅವನಿಗೆ ತಿಳಿದಿಲ್ಲ ಅಂದರೆ ಇನ್ನೊಬ್ಬನಿಗೆ ತಿಳಿದಿದೆ ಅನ್ನೋದು, ಇಲ್ಲ ಯಾರಿಗೆ ತಿಳಿದೇ ಇರೋದಿದೆ ಅನ್ನೋದು, ಅವೆಲ್ಲ ಎರಡು ಸಾಧ್ಯವಿಲ್ಲ. ಎಲ್ಲವೂ ಅವನಿಗೆ ತಿಳಿದಿರಬೇಕು, ಅವನಿಗೆ ತಿಳಿದೇ ಇರುವ ವಿಷಯವೇ ಇಲ್ಲ ಅನ್ನುವ ವಿಷಯ. ಅದಕ್ಕೆ ಅದನ್ನು ಕೂಡ ಅಗ್ರಾಹ್ಯ ಅನ್ನುವುದು ತಿಳಿಸಿಕೊಡುತ್ತೆ. ಅಷ್ಟೇ ಅಲ್ಲದೆ ಐ ಥಿಂಕ್ ಇನ್ನೂ ಬಹಳ ಇದೆ. ಸೊ